ಹಾಗೆಲ್ಲ ಬರೋದಾಗಿದ್ರೆ ಇಷ್ಟೆಲ್ಲ ಬೇಕಿರಲಿಲ್ಲ. ಬಂತಲ್ಲೇ ಅವನಿಗೆ ತಕ್ಷಣ ಅವನ ಪೂರ್ವಜನ್ಮದ ಕಥೆ ಹೇಳ್ತಾರೆ. ಈಗ ಇದ್ದಕ್ಕಿದ್ದಾಗೆ ಬಂದಿದ್ದಲ್ಲ, ಅವನ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಅಂತ ರಾಜನಾಗಿದ್ದ. ಅಪರೋಕ್ಷಜ್ಞಾನಿಯಾದ ರಾಜ ಅವನು, ತುಂಬಾ ಶ್ರೇಷ್ಠ ಚಕ್ರವರ್ತಿಗಳು ಸಾಧಿಸತಕ್ಕಂಥ ಪುಣ್ಯಾತ್ಮ ಅವನು. ಮತ್ತೆ ಅಂಥವ್ ಆನೆಯಾಗಿ ಹುಟ್ಟುಬಿಟ್ನ, ನಮ್ಗೆ ಇನ್ನೊಂದು ಪ್ರಶ್ನೆ. ಹಾಗೆ ದೇವ್ರ ಪೂಜೆ ಮಾಡಿದ್ರೆ ಆನೆಯಾಗಿ ಬಿಡ್ತಾರೆ, ಇನ್ನೊಂದು ಅಪಾರ್ಥ ಮಾಡಿಕೊಳ್ಳೋದಲ್ಲ. ಆ ದೇವ್ರ ಪೂಜೆ ಮಾಡಿದ್ದಕ್ಕೆ ಆನೆಯಾಗಲಿಲ್ಲ ಆತ, ಒಂದು ತಪ್ಪು ಮಾಡಿದ್ದಕ್ಕೆ ಆನೆಯಾಗ್ತಾ ಇದ್ದಾನೆ. ಒಂದು ಸಲ ಅಗಸ್ತ್ಯ ಮುನಿಗಳು ಆತನ ಮನೆಗೆ ಬರ್ತಾರೆ, ಅತಿಥಿಗಳಾಗಿ ಬರ್ತಾರೆ. ಆತ ದೇವರ ಆರಾಧನೆ ಮಾಡ್ತಾ ಕೂತಿರ್ತಾನೆ. ಅವರು ಬರ್ತಾರೆ, ಬಂದ ತಕ್ಷಣ ಇವನಿಗೆ ಗೊತ್ತಾಗತ್ತೆ ಬಂದಿರೋದು. ಆದರೆ ಸ್ವಲ್ಪ ಅವರ ಬಗ್ಗೆ ಔದಾಸೀನ್ಯವನ್ನು ತೋರಿಸ್ತಾನೆ. ನಾನು ಹೇಗೂ ದೇವ್ರ ಪೂಜೆ ಮಾಡ್ತಾ ಇದ್ದೇನೆ, ಬೇರೆ ಕೆಲಸ ಮಾಡ್ತಾ ಇಲ್ಲ, ಏನೂ ಇಲ್ಲ, ಸ್ವಲ್ಪ ಕಾಯಿಲೆ, ನಾನು ಹೋಗಿ ನೋಡಿದ್ರಾಯ್ತು ಅಂತ ಸುಮ್ಮನೆ ಕೊಡ್ತಾನೆ. ತಕ್ಷಣ ನೋಡಿದ್ರಂತವರು ಸಿಟ್ಟು ಬಂತಂತೆ, ನಾನು ಇಲ್ಲಿ ಬಂದ ಕಾಲಕ್ಕೆ ನನ್ನ ಬಗ್ಗೆ ಗಮನ ಕೊಡದೇನೆ ನೀನು ಅಹಂಕಾರ ತೋರಿಸ್ತಾ ಇದ್ದೀಯಾ, ಈ ಅಹಂಕಾರದಿಂದಾಗಿ ನೀನು ಗಜೇಂದ್ರನಾಗಿ ಹುಟ್ಟು ಅಂತ ಶಾಪ ಕೊಟ್ಟುಬಿಟ್ಟು. ಅಂದರೆ ದೇವ್ರ ಪೂಜೆ ಮಾಡಿದ್ದಕ್ಕೆ ಶಾಪ ಬಂದಿದ್ದಲ್ಲ, ಮುನಿಗಳನ್ನು ಅವಮಾನ ಮಾಡಿದ್ದಕ್ಕೆ ಬಂದ ಶಾಪ ಅದು. ನಮಗೊಂದು ಸೂಕ್ಷ್ಮ ವಿಚಾರ ಬರುತ್ತೆ. ಶಮೀಕರ ಕಥೆ ಇದೆ, ಇಂದ್ರದ್ಯುಮ್ನ ಕಥೆ ಇದೆ. ಶಮೀಕರು ಧ್ಯಾನ ಮಾಡ್ತಾ ಕೂತಿದ್ದು, ಪರೀಕ್ಷಿತ ರಾಜ ಬಂದ. ಆ ಕಥೆನೇ ನಾವು ಕೇಳ್ತಿರೋದೀಗ. ಆತ ಮಾತಾಡ್ತೀನಿ, ನೀರು ಕೇಳಿದ್ರೆ ಕೊಡಲಿಲ್ಲ, ಏನೂ ಇಲ್ಲೇ ಇಲ್ಲ. ಆದರೆ ಶಮೀಕರಿ ಪಾಪ ಬರಲಿಲ್ಲ, ಗಮನಿಸ್ಬೇಕು ನಾವು, ಶಮೀಕರಿ ಪಾಪ ಬರಲಿಲ್ಲ. ಆದರೆ ಇಂದ್ರದ್ಯುಮ್ನಿಗೆ ಪಾಪ ಬಂತು. ಯಾತಕ್ಕೆ? ಎರಡು ಒಂದೇ ಕೇಸ್ ಅಲ್ಲ ಅಂದ್ರೆ, ಅಲ್ಲಿ ಶಮೀಕರಿಗೆ ಮೈಮೇಲೆ ಎಚ್ಚರವೇ ಇರಲಿಲ್ಲ, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿದ್ದರು, ಅದಕ್ಕೆ ಅವರಿಗೆ ಪಾಪ ಬರಲಿಲ್ಲ. ಆದ್ರೆ ಇಂದ್ರದ್ಯುಮ್ನ ಎಚ್ಚರ ಇದೆ, ಸ್ವಲ್ಪ ಅಸಡ್ಡೆ ತೋರಿಸ್ತ, ಅದಕ್ಕೆ ಇದ್ರ ಶಾಪ ಬಂತು. ಅಲ್ಲಿ ಪರಿಷಿದ್ರಾಜನಿಗೆ ಶಾಪ ಬಂತು, ಪರಿಷಿದ್ರಾಜನಿಗೆ ಶಾಪ ಬಂತೆ ಹೊರತು ಶಮೀಕರಿ ಶಾಪ ಬರಲಿಲ್ಲ. ಇಲ್ಲಿ ಹಾಗಲ್ಲ, ಅಗಸ್ತ್ಯರಿಗೆ ಶಾಪ ಬರಲಿಲ್ಲ, ಇಂದ್ರದ್ಯುಮ್ನೇ ಶಾಪ ಬಂತು. ಅದು ತಪ್ಪಿತಸ್ಥರು ಯಾರು ಅಂದ್ರೆ ಉತ್ತರ ಆಗಿ ತಿಳಿದೂ ಮಾಡಿಬಿಟ್ನಲ್ಲ, ಅದಕ್ಕೆ ಇವರು ಅಪರಾಧವಾಯಿತು. ಆದ್ರಿಂದ ಮನೆಗೆ ದೊಡ್ಡವರು ಬಂದಾಗ, ಅತಿಥಿಗಳು ಬಂದಾಗ ನಾವು ಸ್ವಲ್ಪವೂ ತಡ ಮಾಡದೇನೆ ರೆಸ್ಪಾಂಡ್ ಮಾಡಬೇಕು ಅಂತ. ಅದಕ್ಕೆ ಇಮ್ಮಿಡಿಯೇಟ್ ರೆಸ್ಪಾಂಡ್ ಮಾಡಬೇಕು. ಯಾವಾಗ ಮಾಡಬೇಕಾಗಿಲ್ಲ ಅಂದ್ರೆ, ದೇವರ ಧ್ಯಾನ ಮಾಡ್ತಾ ತಲ್ಲೀನರಾಗಿಬಿಟ್ರೆ ಮಾಡಬೇಕಾಗಿಲ್ಲ. ನಾವು ದೇವರ ಧ್ಯಾನ ಮಾಡ್ತಾ ತಲ್ಲೀನರಾಗೋ ಚಾನ್ಸಸ್ ಭಾರಿ ಕಡಿಮೆ. ಈ ಟಿವಿ ನೋಡ್ತಾ ತಲ್ಲೀನರಾಗೋ ಕಂಡಿರ್ತೇವ, ಎಚ್ಚರಣೆ ಇರೋದಿಲ್ಲ ಮೈ ಮೇಲೆ. ಪಾಪ ಏನೋ ಹೂ ಹೂ ಅಂತಿರ್ತಾರೆ, ಏನೋ ಅಂತಿರ್ತಾರೆ ಹೊರತು ಏನಂತ ಅವರಿಗೆ ಗೊತ್ತಿರೋದಿಲ್ಲ. ಪಾಪ ಈ ಬುದ್ಧಿ ದೇವರಲ್ಲಿ ಬಂತು ಅಂದ್ರೆ ಆಶ್ಚರ್ಯ. ದೇವರಲ್ಲಿ ತಲ್ಲೀನ ಯಾತಕ್ಕಾಗ್ತಾರೋ ಗೊತ್ತಾ? ಇಲ್ಲಿ ನಾಕಾರು ದೃಶ್ಯ ಕಂಡ ತಲ್ಲೀನರಾಗ್ತಿರಲ್ಲ, ಪರಮಾತ್ಮನ ವಿಶ್ವರೂಪವನ್ನೇ ಕಾಣ್ತೀರಿ, ತಲ್ಲೀನರಾಗ್ತೀರಿ ಅಂತ. ಟಿವಿಲಿ ಎಲ್ಲ ನೋಡಕ್ ಬರೋದಿಲ್ಲ, ದೇವರು ಎಲ್ಲ ಒಟ್ಟಿಗೆ ಕಾಣುತ್ತಲ್ಲ. ತತ್ರೈಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತ ಅನೇಕಧಾ ಅಪಶ್ಯದ್ ದೇವದೇವಸ್ಯ ಶರೀರೇ ಪಾಂಡವಸ್ತದಾ ಅಂತ ಭಗವದ್ಗೀತೆ. ದೇವರಲ್ಲಿ ಸರ್ವಸ್ವವನ್ನು ಕಂಡಂತೆ ಅರ್ಜುನ. ಆ ಹಿನ್ನೆಲೆಯಲ್ಲೇ ತನ್ಮಯರಾಗಲಿಕ್ಕೆ ಸಾಧ್ಯ. ಅವರನ್ನು ಬಿಟ್ಟರೆ ಮನೆಗೆ ಯಾರಾದರೂ ಬಂದರೆ ಅವರನ್ನ ನಾವು ಸ್ವಾಗತ ಮಾಡಲೇಬೇಕು. ದೊಡ್ಡವರಾಗಿದ್ರೆ ಎದ್ದು ಬಂದು ಸ್ವಾಗತ ಮಾಡಬೇಕು. ಇನ್ನೂ ದೊಡ್ಡ ದೊಡ್ಡ ಜ್ಞಾನಿಗಳಾಗಿಬಿಟ್ರೆ ಕಾಲುಮುಟ್ಟೆ ನಮಸ್ಕಾರ ಮಾಡಬೇಕಂತ ಅಷ್ಟರ ಮಟ್ಟಿಗೆ ಒಬ್ಬ ವಿಧಿ ಹೇಳುತ್ತಾರೆ. ಇನ್ನು ಸುಮ್ಮನೆ ದೊಡ್ಡವರಾಗಿದ್ದರೆ ನಮಸ್ಕಾರ ನಮಸ್ಕಾರ ಬನ್ನಿ ಕೈ ಮುಂದೆ ಕರೆಯೋದು. ಇನ್ನು ಸಮಾನಸ್ಕಾದ್ರೆ ಬಂದುಬಿಟ್ರೆ ಬರಯ್ಯ ಅಂತ ಅಲ್ಲೇ ಕೂತೆ ಮಾತಾಡಿಸೋದು. ಸಿಕ್ಕವರು ಬಂದುಬಿಟ್ಟಾಗ ಚೆನ್ನಾಗಿದ್ದೀಯಾ ಅಂತ ಮಾತಾಡಿ ಸಾಮೇಲೆ ಮಾತಾಡೋಣ ಅಂತ ಹೇಳಿಬಿಟ್ಟು ರೆಸ್ಪಾಂಡ್ ಅಂತೂ ಮಾಡಲೇಬೇಕು, ಮಾಡದೇ ಇರಾಗಿಲ್ಲ. ಇವತ್ತು ನಾವು ದೊಡ್ಡ ತಪ್ಪು ಮಾಡ್ತೇವೆ. ಇದರಿಂದ ದೇವ್ರ ಪೂಜೆ ಮಾಡ್ತಾ ಪುಣ್ಯ ಕಟ್ಟಿಕೊಳ್ಳೋ ಗ್ಯಾರಂಟಿಗಿಂತ ಪಾಪ ಕಟ್ಟಿಕೊಳ್ಳೋ ಸಂಭವನೇ ಜಾಸ್ತಿ. ನಮಗೆ ಸಂಧ್ಯಾವಧಿ ಮಾಡಬೇಕಾದ್ರೆ, ಜಪ ಮಾಡಬೇಕಾದ್ರೆ ಕೆಲವು ನಿಯಮಗಳುಂಟು. ಜಪ ಇತ್ಯಾದಿ ಮಾಡಬೇಕಾದ್ರೆ ಮಾತ್ರ ತನ್ನ ಮನೆಯವರೇ ಚಿಕ್ಕವರಾಗಿದ್ದಾಗ ರೆಸ್ಪಾಂಡ್ ಮಾಡಬೇಕಾಗಿಲ್ಲ. ಬೇರೆಯವರು ಬಂದರೆ ಅವರ ಸರಿದ್ರೆ ಮಾಡಬೇಕು. ದೊಡ್ಡವರು ಬಂದಾಗ ಮಾತ್ರ ತಕ್ಷಣ ಹೋಗೇ ಬಿಡಬೇಕು, ಬೇರೆ ದಾರಿನೇ ಇಲ್ಲ. ಅಂದರೆ ಅದು ಡಿಸಿಪ್ಲಿನ್. ಅದು ಒಂದು ಮಂತ್ರಗಳ ಡಿಸಿಪ್ಲಿನ್, ಯಾರ ಜೊತೆಗೆ ಮಾತಾಡಬಾರದು, ದೊಡ್ಡವರು ಬಂದಾಗ ಮಾತಾಡದೆ ಇರಬಾರದು. ಇದು ಭಾರಿ ವಿಶೇಷ. ತುಂಬ ಜನ ಯಾಂತ್ರಿಕವಾಗಿ ಫಾಲೋ ಮಾಡ್ತಾರಲ್ಲ, ಅವರಿಗೆ ಸಿದ್ಧಿ ಬರೋದಕ್ಕಿಂತ ದೊಡ್ಡ ಅನರ್ಥವಾಗೋದೇ ಜಾಸ್ತಿ. ಮಧು ಸರೋವರ ಸರೋವರದಲ್ಲಿ ತುಂಬಾ ಜನ ತಪ್ಪ ಮಿಸ್ಟರ್ ಹೋಗಿರೋದು, ಉಡುಪಿಗೆ ತಿರುಪತಿಗೆ ಹೋಗಿರ್ತಾರೆ. ಮಧು ಸರೋವರ ಸ್ವಾಮಿ ಪುರುಷ ದೇವಸ್ಥಾನ ಪೂಜೆ ಮಾಡ್ತಾ ಕೂತಿರ್ತಾರೆ. ಎಷ್ಟೋ ಸತ್ತು ಅವರಿಗಿಂತ ಪಂಡಿತರು ಬರ್ತಾನೆ ಇರ್ತಾರೆ ಸಾಮಾನ್ಯವಾಗಿ. ಇವರು ಏನು ಅಪರೋಟ್ಲಿ ಕೂತ ಕೂತ್ಬಿಟ್ಟಿರ್ತಾರೆ. ಪಾಪ ಎದ್ದು ಕೂಡ ಹೇಳೋದಿಲ್ಲ, ನೋಡು ಕೂಡ ನೋಡೋದಿಲ್ಲ. ಇವರು ಸಮಾಧಾನ, ನಾನು ದೇವ್ರ ಪೂಜೆ ಮಾಡ್ತೇನೆ ಭಾರಿ ಆಚಾರ ನೋಡಿದ್ರಲ್ಲ ಮಾಡಿದ್ದೇನ ಪಾಪ ನಾನು. ಈ ತರ ಮಾಡಬಾರದು. ಮೊದಲನೇ ಕೆಲಸ ಇದ್ದ ನಮಸ್ಕಾರ ಮಾಡಬೇಕು. ಆಗ ದೇವ್ರ ಪೂಜೆ ಮಾಡ್ತಾ ಇರಬೇಕಾದ್ರೂ ಮಾತಾಡಿ, ಏನು ದೋಷ ಇಲ್ಲ ಅದಕ್ಕೆ. ಅವರೇನು ಹೇಳ್ತಾರೆ ಗೊತ್ತಾ? ದೊಡ್ಡ ಕೂತ್ಕೊಂಡಿದ್ದ ಅವ್ರು ಹೇಳೋ ಯೋಚನೆ ಇಲ್ಲ. ಅದು ಇವ್ರ ಕರ್ತವ್ಯ ರೆಸ್ಪಾಂಡ್ ಮಾಡಬೇಕಂತ ಕೆಲವರು ನೋಡಿ ಕಣ್ಮುಚ್ಕೊಂಡ್ಬಿಡ್ತಾರೆ. ಕಣ್ಮುಚ್ಕೊಂಡು ಕೂಡೋದಲ್ಲ, ಕಣ್ಮುಚ್ಚಿದಾಗ ಕೂಡೋದಲ್ಲ, ನೋಡಿಬಿಟ್ಟು ತಕ್ಷಣ ಕಣ್ಮುಚ್ಕೊಂಡ್ಬಿಡೋದು, ಒಳ್ಳೆ ಇಂಪ್ರೆಷನ್ ಬರಲಿ ಈಗ ಅಂತ ಹೇಳಿಬಿಟ್ಟು. ಇದರಿಂದ ಎಷ್ಟು ಪಾಪ ಬರುತ್ತೆ ಗೊತ್ತಾ? ಮನೆಯಲ್ಲಿ ಮಾಡಿದರೆ ಪಾಪ ಬರುತ್ತೆ, ತಿರುಪತಿ ಅಂತ ಕ್ಷೇತ್ರದಲ್ಲಿ ಮಾಡಿದರೆ, ಉಡುಪಿ ಅಂತ ಕ್ಷೇತ್ರದಲ್ಲಿ ಮಾಡಿದರೆ ಆ ಪಾಪ ಎಷ್ಟು ಜನ್ಮ ಕಾಣುತ್ತೆ ಗೊತ್ತೇನು? ನಮಗೊಂದು ಸಮಾಧಾನ, ಅವರೇನು ಶಾಪ ಕೊಟ್ಟಿಲ್ಲ ಬಿಡಿ, ಪರವಾಗಿಲ್ಲ, ಸಮಾಧಾನ. ಶಾಸ್ತ್ರ ಹೇಳ್ತಾರೆ, ಶಾಸ್ತ್ರ ಶಾಪ ಕೊಡಬೇಕಾಗಿಲ್ಲ ಅಂತ ಹೇಳ್ತಾರೆ. ದೊಡ್ಡವರು ಮನಸ್ಸಿನ ನೊಂದುಕೊಂಡ್ರೆ ಸಾಕು, ಶಾಪ ಕೊಡಬೇಕಾಗಿಲ್ಲವಂತೆ ಅನರ್ಥ ಆಗೇ ಬಿಡುತ್ತೆ ಅಂತ ಹೇಳ್ತಾರೆ. ದೊಡ್ಡವರು ಅನುಗ್ರಹ ಮಾಡಿದ್ರೆ ವರ ಕೊಡಬೇಕಾಗಿಲ್ಲ, ಸಂತೋಷಪಟ್ಟರೆ ಸಾಕತ್ತೆ, ಅದೇ ವರ. ಸಂತೋಷಪಟ್ಟರೇನೆ ವರ, ನೊಂದ್ರೆ ಅದೇ ಶಾಪ. ಸಪರೇಟ್ ಆಗಿ ಶಾಪ, ಸಪರೇಟ್ ವರ ಕೊಡಬೇಕಾಗಿಲ್ಲವಂತೆ. ಸತಾಂ ಕೃತ್ವಾತು ಸಂತೋಷಂ ವರಂ ದೇಹೀತಿ ನೋಬದೇ ಸತ್ಯಧರ್ಮ ಸ್ವಾಮಿಗಳಂತ ಜ್ಞಾನಿಗಳ ಮಾತಿದವು. ಸಜ್ಜದಿ ಸಂತೋಷ ಮಾಡಿದ ಮೇಲೆ ವರ ಕೊಡಿ ಅಂತ ಕೇಳಬಾರದಂತೆ. ಆ ವರ ಬಂದಾಗ ಲೆಕ್ಕ ಅವರಿಗೆ. ಸತಾಂ ಕೃತ್ವಾತು ಸಂತಾಪಂ ಶಾಪಂ ದೇಹೀತಿ ನೋಬದೇ, ಸಜ್ಜದರ ವರ್ಷ ನೋಯಿಸಿದ ಮೇಲೆ ಶಾಪ ಕೊಡಿ ಅಂತ ಕೇಳಬಾರದಂತೆ. ಶಾಪ ಬಂದಾಯ್ತು ಅಂತಾನೆ ಅರ್ಥ. ಇದು ಅನುಸಂಧಾನ ಕ್ರಮ. ಅದನ್ನ ಹೇಳೋದಕ್ಕೆ ಎಜುಕೇಷನ್ ಕೊಡದೆ ಇಂದ್ರದ್ಯುಮ್ನ ಕಥೆಯ ವೈಶಿಷ್ಟ್ಯ. ಕಂಸಮರ್ದನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾ ವಿದ್ವಾಂಸನೆಂದ ಅಹಂಕರಿಸೆ ಭವಗುಣದಿ ಬಂಧಿಸುವ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರ ಮಾತಿದೆ. ಕಂಸಮರ್ದನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ, ಹರಿದಾಸರಿಗೆ ಭಗವದ್ಭಕ್ತರಿಗೆ ತಕ್ಷಣ ನಮಸ್ಕಾರ ಮಾಡದೆ ಹೋದರೆ ನಾ ವಿದ್ವಾಂಸನೆಂದ ಅಹಂಕರಿಸೆ ಭವಗುಣದಿ ಬಂಧಿಸುವ. ಪರಮಾತ್ಮ ಬಂಧಿಸ್ತಾನೆ ಹೊರತು ಉದ್ಧಾರ ಮಾಡೋದಿಲ್ಲ. ಇದು ಇಂದ್ರಜುಂದನ ಕಥೆಯ ಸಾರಾಂಶ. ಆ ರೀತಿಯಲ್ಲಿ ಅದು ಶಾಪ ಬಂತು. ಶಾಪ ಬಂದಕ್ಕೆ ಕಾರಣವಾಗಿ ಅವನಿಗೆ ಅಹಂಕಾರ ಪಟ್ಟನಲ್ಲ, ಮದ ಪಟ್ಟನಲ್ಲ. ಅದಕ್ಕೊಂದು ಆನೆಯಾಗಲಿ ಶಾಪ ಯಾತಕ್ಕೆ ಕೊಟ್ಟರು ಗೊತ್ತೇನು? ಮದ ಆನೆಯ ಲಕ್ಷಣ. ಇವನು ಮದ ತೋರಿಸಿದ, ಐಶ್ವರ್ಯ ಮದವನ್ನು ತೋರಿಸಿದ, ಆದ್ದರಿಂದಾಗಿ ಬದ್ಧಾನೆಯಾಗುತ್ತಾನೆ ಶಾಪ ಕೊಟ್ಟುಬಿಟ್ಟು. ಯಾವುದೇ ಶಾಪ ಒಂದು ಮಾಡಿದ ತಪ್ಪಿಗೆ ಮ್ಯಾಚಿಂಗ್ ಆಗಿರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಹಾಗಾಯ್ತು. ಅದಕ್ಕೆ ಆ ತಾನೆಯಾಗಿ ಹುಟ್ಟಿದ್ದ. ಸರಿ, ಮತ್ತೆ ನೆನಪ್ಯಾತಕ್ಕೆ ಬಂತು ಅಂದ್ರೆ ದೇರ್ಪೂಜೆ ಮಾಡಿದ್ದ ಅಂತ ಹೇಳಿದ್ರಲ್ಲ, ಅದರ ಫಲ ನೆನಪಿ ಬಂತು ಅಂತ ಹೇಳಿದ್ದ. ಅಲ್ಲಿ ಬರೀತಾರೆ ಈ ಮಾತನ್ನು. ಹರ್ಯರ್ಚನ ಅನುಭಾವೇನ ಯದ್ ಗಜತ್ವೇ ಅತಿ ಅನುಸ್ಮೃತಿ, ಪರಮಾತ್ಮನ ಆರಾಧನೆ ಮಾಡಿದ ಫಲದಿಂದ ಅವನಿಗೆ ಜ್ಞಾಪಕ ಶಕ್ತಿ ಬಂತು, ತಕ್ಷಣ ಬಂತು ಅಂತ ಹೇಳಿದ್ದ. ಜಡಭರ್ತರಿಗೂ ಹಾಗೆ ಆಗಿತ್ತು. ಸಾಮಾಂ ಸ್ಮೃತಿ ಮೃಗ ದೇಹೇಪಿ ವೀರ ಕೃಷ್ಣಾರ್ಚನ ಪ್ರಭವ ನೋ ಜಹಾತಿ, ಕೃಷ್ಣನ ಪೂಜೆ ಮಾಡಿದ್ದರ ಫಲ ನನಗೆ ಸ್ಮೃತಿಶಕ್ತಿ ಸ್ಮೃತಿ ಇದೆ ಅಂತ ಹೇಳಿದ್ನಲ್ಲ, ಇದು ಅದೇ ರೀತಿ ಆಯ್ತಿದೆ. ನಮಗೇನು ಅರ್ಥ ಆಯ್ತೀಗ? ಅಂತ್ಯಕಾಲದಲ್ಲಿ ನಮಗೂ ಭಗವತ್ಸ್ಮರಣೆ ಬರಬೇಕು ಅಂತ ಇದ್ರೆ, ನಾವು ಪ್ರತಿನಿತ್ಯ ಪರಮಾತ್ಮನ ಪೂಜೆ ಧ್ಯಾನಗಳನ್ನು ಮಾಡಿದ್ರೆ ಅಕಸ್ಮಾತ್ ಮರ್ತಿದ್ರೆ ಜ್ಞಾಪಕ ಬರುತ್ತೆ ಅಂತ ಅರ್ಥ. ಇದನ್ನು ಮಾಡದೇ ಇದ್ದವರಿಗೆ ಜ್ಞಾಪಕ ಬರೋ ಪ್ರಸಕ್ತಿ ಬರೋದೇ ಇಲ್ಲ. ಆದ್ದರಿಂದ ಪ್ರತಿನಿತ್ಯದ ಸಾಧನೆಗೆ ಒಂದು ಮಹತ್ವ ಹೇಳ್ತಕ್ಕಂಥ ಜಾಗ ಇದು. ಅಲ್ಲಿ ಇನ್ನೂ ಒಂದು ಭಾಗ ಪ್ರಸಂಗ ಬಂತು ಅಂತ ಹೇಳಬೇಕಾಗಿದೆ. ಇಂದ್ರಜುಂದನ ರಾಜನು ಕೂಡ ಸಾಮಾನ್ಯನಲ್ಲ. ಅವನು ಮೂಲತಃ ಹಾಹಾ ಅಂತ ಒಬ್ಬ ಗಂಧರ್ವ, ಇನ್ನೊಬ್ಬ ಹೂಹು ಅಂತ ಒಬ್ಬ ಗಂಧರ್ವ. ಮುಸುಳೆನೂ ಗಂಧರ್ವ, ಇವನೂ ಗಂಧರ್ವ. ಇಬ್ಬರು ಒಂದ್ಸರ್ತಿ ಏನ್ ಮಾಡಿದರಂತೆ, ಯಾವುದೋ ಒಂದು ದೊಡ್ಡ ಸರೋವರ ತೀರಕ್ಕೆ ಹೋದರು. ಅವರಿಬ್ರು ಆಟ ಶುರು ಮಾಡಿದ್ರು, ವಿಚಿತ್ರ ಆಟ. ಏನಾಟ ಅಂದ್ರೆ, ಇವನು ಹಾಹಾ ನಾನು ಆನೆ ಆಗ್ತೇನೆ ಅಂತ ಆನೆ ರೂಪ ತಗೊಂಡು ಬಿಟ್ಟನಂತೆ, ನಾನು ಮೊಸಳೆ ಆಗ್ತೇನೆ ಅಂತ ಅವನು ಮೊಸಳೆ ರೂಪ ತಗೊಂಡಂತೆ. ಇಬ್ರು ವಿಹಾರ ಮಾಡ್ತಾ ಇರ್ತಾರಷ್ಟೇ, ಇನ್ನೇನೂ ಇಲ್ಲ. ಆಟಕ್ಕೋಸ್ಕರ ಫ್ಯಾಷನ್ ಡ್ರೆಸ್ ಹಾಕಲಿಲ್ಲ, ಆಕ್ಚುಯಲ್ ರೂಪನೇ ತಗೊಂಡ್ಬಿಟ್ರಂತೆ. ಪಾಪ ಯೋಗಿಗಳಲ್ಲ, ದೇವತೆಗಳು ತಗೊಂಡ್ಬಿಟ್ರು. ಅಷ್ಟೊತ್ತಿ ದೇವಲ ಅಂತ ಒಬ್ಬ ಮುನಿಗಳು ಅಲ್ಲಿಗೆ ಬಂತು, ಸ್ನಾನಕ್ಕೆ ಅಂತ ಬಂತು. ಅವ್ರು ಪಾಪ ಅರ್ಜೆಂಟ್ ಸ್ನಾನ ಮಾಡೋಕ್ಕಂತ ಬಂದಿದ್ದಾರೆ. ಇವರ ರೂಪದಲ್ಲಿ ಆಟ ಆಡ್ತಾ ಇದ್ದಾರೆ. ಒಂದು ಕ್ಷಣ ಇವರಿಬ್ರು ಮಾತಾಡ್ಕೊಂಡ್ರಂತೆ, ಯಾರ ಆಚಾರ ಬಂದಿದ್ದಾರೆ, ಸ್ವಲ್ಪ ಗೋಳಾಡ್ಸಾಡ ಅಂತ ಹೇಳಿಬಿಟ್ಟು. ಈ ಬ್ರಾಹ್ಮಣರು ಗೋಳಾಡಿಸೋ ಪದ್ಧತಿ ಯಾವ ಕಾಲಕ್ಕೂ ಇರೋದೇ ಪದ್ಧತಿ. ಪಾಪ ಸ್ವಲ್ಪ ಗೋಳಾಡ್ಸಾಡ, ನಮಗೆ ಬರೋದು ಕೀಟ್ಲೆ ಮಾಡೋ ಬುದ್ಧಿ. ಅವರಿಗೆ ಬಂದಿದ್ದು ಪ್ರಾರಬ್ಧ ಪಾಪ, ಪ್ರಾರಬ್ಧ ವಶಾತ್ ಮಾತಾಡ್ಕೋತಾರೆ. ನೋಡು, ಆ ಋಷಿಗಳು ಬರ್ತಿದ್ದಾರಲ್ಲ, ನೀನು ಅವರನ್ನು ಹೆದರಿಸಿಬಿಡು, ಆನೆಯಾಗಿದ್ದೇನೆ, ಜೋರಾಗಿ ಹೋಗಿಬಿಡು, ಗಾಬರಿ ಆಗಿಬಿಡ್ತಾರೆ. ನೀರಿಗೆ ಬರ್ತಾರೆ, ನಾನು ಒಂದ್ಸಲ ಜೋರಾಗಿ ಈ ಕಡೆ ಬಂದ್ಬಿಡ್ತೇನೆ, ಈ ಕಡೆ ಬಂದರೆ ನಾನು, ಆ ಕಡೆ ಬಂದರೆ ನೀನು, ಗಾಬರಿ ಆಗಿಬಿಡ್ತಾರೆ. ಸ್ವಲ್ಪ ತಮಾಷೆ ನೋಡೋಣ ಅಂತ ಹೇಳಿದ್ರೆ ಶುರುವಾಗಿ ಇಂಥದ್ದು ಪಾಸ್ ಆಗಪ್ಲ, ಇಮ್ಮೆಲ್ಟ ಅಪ್ರೂವ್ ಆಗಿ ಬ್ರಾಹ್ಮಣ ದ್ರೋಹ ಆಗ್ಬೋದು, ಇಮ್ಮೆಲ್ಟ ಪಾಸ್ ಆಗಿಬಿಡುತ್ತೆ. ಬ್ರಾಹ್ಮಣ ದ್ರೋಹಕ್ಕೆ ಯಾರು ಅಡ್ಡಿ ಮಾಡೋದೇ ಇಲ್ಲ ಪಾಪ, ಒಪ್ಕೊಂಡ್ರೆ ಬಿಟ್ಟರು. ಸ್ನಾನಕ್ಕೆ ಅಂತ ಹೋಗ್ತಾರೆ, ಮೊಸಳೆ ಬಾಯಿ ತಕೊಂಡು ಬಂದೇ ಬಿಡುತ್ತು, ಗಾಬರಿ ಹೊರಗೋಡಿ ಬರ್ತಾರೆ. ಆನೆ ಬಂತು ಈ ಕಡೆಯಿಂದ, ಬಂದಿದ್ದು ಮುನಿಗೆ ಎತ್ತೇ ಬಿಡ್ತಂತೆ, ಹಿಡಿದು ಸೊಳ್ಳೆ ಎದ್ದು ಆ ಮೇಲೆ ಕೆತ್ತಿ ಬಿಡ್ತಂತೆ. ಅವನಿಗೆ ಗಾಬರಿ ಆಗಿ ಹೋಗಿಬಿಡ್ತು ಪಾಪ, ಏನು ಇದ್ದಕ್ಕಿದ್ದಾಗ ತನ್ನ ಟೆನ್ಷನ್ ಆಯಿತು ಪಾಪ. ಅಷ್ಟು ಎತ್ತಿ ಏನು ಮಾಡಲಿಲ್ಲ, ಸುಮ್ಮನೆ ಕೆಳಗಿಟ್ಟನಂತಷ್ಟೆ. ತಕ್ಷಣ ಮುನಿ ನೋಡ್ತಾರೆ, ಆಗ ಅಪ್ಲೈ ಮಾಡ್ತಾರೆ ಮೈಂಡ್ ಅವರು, ಅದಕ್ಕೆ ಧ್ಯಾನ ಅಷ್ಟೊತ್ತು ಧ್ಯಾನ ಸ್ಟ್ರೆಸ್ ಹಾಕೊಂಡು ನೋಡಿದ್ರೆ ಆಗೋ ಹಾಗೆ ಸ್ವಲ್ಪ ಇರಿ ಅಂತೇಳಿ ಸ್ವಲ್ಪ ಧ್ಯಾನಕ್ಕೆ ಕೂತರ. ಅರ್ಥ ಆಯ್ತು ಅವ್ರಿಗೆ, ಈ ಮೊಸಳೆ ಯಾಕೆ ನಾನು ಹಿಡಿಲಿಲ್ಲ, ಆನೆ ಯಾಕೆ ಕೊಲ್ಲಿಲ್ಲ. ನಿಜವಾದ ಮೊಸಳೆ ಆಗಿದ್ರೆ ಕಥೆ ಮುಗಿಸ್ಬೇಕಾಗಿತ್ತು, ಆನೆ ತುಳಿಬೇಕಾಗಿತ್ತು, ಯಾಕೆ ತುಳಿದ ಧ್ಯಾನಕ್ಕೆ ಕೂತರು. ತಕ್ಷಣ ಅರ್ಥ ಆಯ್ತು, ಇದು ಮೊಸಳೆನಲ್ಲ ಆನೆನೂ ಅಲ್ಲ, ಗಂಧರ್ವರು ಮಾಡೋ ಆಟ ಅಂತ ಗೊತ್ತಾಗಿ ಸಿಟ್ಟು ಬಂದ್ಬಿಡ್ತಂತೆ. ಶಾಪ ಕೊಟ್ಟರೆ ಬಿಟ್ರಂತೆ, ಅಲ್ಲ ಮೊಸಳೆ ನೀನು ಮೊಸಳೆಯಾಗೇ ಇರೋ ಹಾಗೆ ಅಂತ ಹೇಳಿಬಿಡುತ್ತೆ. ನೀನು ಜನ್ಮ ಹಾಗೆ ಗಟ್ಟಿಯಾಗಿ ಬಿಡಲಿ. ಆನೆ ನೀನು ಮೊದಲೊಬ್ಬ ರಾಜನಾಗಿ ಹುಟ್ಟಿ ಆಮೇಲೆ ಆನೆಯಾಗು ಅಂತ ಹೇಳಿದ್ರೆ, ನೀನೊಬ್ಬ ರಾಜನಾಗಿ ಹುಟ್ಟು ಆಮೇಲೆ ಆನೆಯಾಗು. ರಾಜನಾಗಿ ಯಾತಕ್ಕಾಗಬೇಕು ಅಂದ್ರೆ ನನ್ನ ಮೇಲೆ ಕೆತ್ತಿಬಿಟ್ಟಿಯಲ್ಲ, ನೀನು ಮೇಲಕ್ಕ ಬಾ ಅಂತ ಹೇಳ್ತಾರೆ. ಎಷ್ಟು ಎಂತ ಬ್ರಾಹ್ಮಣರು ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟಕ್ಕೆ ಫಲ, ನನ್ನ ಮೇಲೆ ಕೆತ್ತಿದೆಯಲ್ಲ, ನಿನ್ನ ಆಮೇಲೆ ಕೆತ್ತೆ, ತುಂಬಾ ಮೇಲೆ ಬಂದುಬಿಡು, ನಾನು ಹೆದರಿಸಿದೆಯಲ್ಲ ಅದಕ್ಕೆ ಆಮೇಲೆ ಆನೆಯಾಗು ಅಂತ ಹೇಳಿಬಿಟ್ಟು. ಅವನಿಗೆ ಒಂದು ಗ್ಯಾಪ್ ಅಷ್ಟೇ, ಒಂದು ಜನ್ಮದ ಗ್ಯಾಪ್. ಆದ್ದರಿಂದ ಅವತ್ತಿನಿಂದ ಮೊಸಳೆ ಮೊಸಳೆಯಾಗೇ ಇತ್ತು ಪಾಪ. ಹೂಹು ಗಂಧರ್ವ, ಇವನು ಹಾಹಾ ಗಂಧರ್ವ, ಈ ರೀತಿ ರಿಂದ್ರನಾಗಿ ಇಲ್ಲಿ ಹುಟ್ಟಿದ್ದ. ಅವರ ಪುರುಷಜ್ಞಾನಿಗಳು ಈಗ ಪಾಪ ಕಳೀತು, ಪರಮಾತ್ಮ ಒಂದು ಉದ್ದಾರ ಮಾಡ್ತಾ ಇದ್ದಾನೆ ಅಂತ ಅಂತ್ಯಕಾಲ ಸ್ತುತಿ ಉಪಯೋಗಕ್ಕೆ ಬಂತು ಅಂತ ಒಂದು ಮಾತು ಹೇಳಿದ್ದಾರೆ. ಅದಕ್ಕೆ ನಾವು ಸತತದಲ್ಲೂ ಕೂಡ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ, ಸತತ ಚಿಂತನೆ ಮಾಡಿ 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 ನಾವು ಸಿದ್ಧಿ ಪಡಿಬೇಕೆ ಹೊರತು ಆಕಸ್ಮಿಕ ಸಿದ್ಧಿ ಸಾಧ್ಯ ಇಲ್ಲ. ಒಂದು ಘಟ್ಟ ಮುಂದೆ ನಮಗೊಂದು ದೊಡ್ಡ ತತ್ವವನ್ನಲ್ಲಿ ಹೇಳುತ್ತಾರೆ. ಪರಮಾತ್ಮ ಗಜೇಂದ್ರ ಮೋಕ್ಷವನ್ನು ಮಾಡಿದ ಎಲ್ಲರಿಗೂ ಗೊತ್ತದು. ಆದರೆ ಇನ್ನೊಂದನ್ನು ಭಾಗವತ ಹೇಳುತ್ತೆ, ಸ್ಪಷ್ಟವಾಗಿ ಹೇಳುತ್ತೆ. ಪರಮಾತ್ಮ ಮೊಸಳೆಯ ತಲೆ ಕತ್ತರಿಸಿದನಲ್ಲ, ಅದಕ್ಕೂ ಸದ್ಗತಿ ಕೊಟ್ಟ ಅಂತ ಹೇಳುತ್ತಾರೆ. ಮೊಸಳೆಗೂ ಮೋಕ್ಷ ಕೊಟ್ಟ, ಆನೆಗೂ ಮೋಕ್ಷ ಕೊಟ್ಟ. ಇದು ಪರಮಾತ್ಮ ಮಾಡಿದ ಅತ್ಯಂತ ಶ್ರೇಷ್ಠವಾದ ಒಂದು ಕಾರ್ಯ. ನಮಗೊಂದು ಪ್ರಶ್ನೆಗೆ ವ್ಯಾಖ್ಯಾನದಲ್ಲಿ ಉತ್ತರ ಬರೀತಾರೆ. ಆನೆಯನ್ನು ಉದ್ಧಾರ ಮಾಡಿದ್ದು ಸರಿ, ನಾರಾಯಣಾಖಿಲ ಗುರು ಭಗವನ್ ನಮಸ್ತೆ ಅಂತ ಕೇಳಿತ್ತು. ಆದರೆ ಮೊಸಳೆ ಯಾಕೆ ಉದ್ಧಾರ ಮಾಡಿದ ಪರಮಾತ್ಮ ಅಂತ ಪ್ರಶ್ನೆ ಬಂದರೆ ಪೂರ್ವ ವ್ಯಾಖ್ಯಾನ ಬರೀತಾರೆ. ಆನೆಯನ್ನು ಉದ್ಧಾರ ಮಾಡದ ತನ್ನ ಸ್ತೋತ್ರ ಮಾಡಿದ್ದಕ್ಕೆ, ಮೊಸಳೆಯನ್ನು ಉದ್ಧಾರ ಮಾಡದ ತನ್ನ ಸ್ತೋತ್ರ ಮಾಡದ ಆನೆಯ ಕಾಲನ್ನ ಗಟ್ಟಿಯಾಗಿ ಹಿಡಿದಿದ್ದಕ್ಕೆ ಅಂತ ಹೇಳುತ್ತಾರೆ. ಇದು ಭಗವದ್ಭಕ್ತರನ್ನ ಹಿಡಿದವರಿಗೆ ಎಷ್ಟು ಫಲ ಅಂತ ಹೇಳೋದಕ್ಕೆ ಸಾಕ್ಷಿ. ಉಪನಿಷತ್ತಿನ ಮಾತದು, ಆತ್ಮಜ್ಞಂ ಅರ್ಚಯೇ ಭೂತಿ ಕಾಮಃ. ದೇವರ ಪೂರ ಹೇಗೆ ಮಾಡಬೇಕು, ಭಗವದ್ಭಕ್ತರ ಆರಾಧನೆಯನ್ನು ಕೂಡ ನಾವು ಕಾಲಕಾಲಕ್ಕೆ ಮಾಡ್ತಾನೆ ಇರಬೇಕು ಅಂತ ಹೇಳೋದಕ್ಕೆ ಸೋತ್ತವರಲ್ಲಿ ಭಕ್ತಿ ತೋರಿಸೋದಕ್ಕೊಂದು ಕಾರಣ. ಅಲ್ಲಿ ಆಶ್ಚರ್ಯ ನೋಡಿ, ಭಗವದ್ಭಕ್ತನ ಹೇಗೆ ಹಿಡಿಬೇಕು ಅಂತ ಅನೇಕರು ಹಿಡಿಯೋದು ಅಂತ ಕೇಳಿದರೆ ದಿವಸಕ್ಕೊಂದು ಗಂಟೆನೋ ವಾರಕ್ಕೊಂಟೆನೋ ನಾವು ಆರಾಧನೆ ವರ್ಷಕ್ಕೊಂದು ದಿವಸ ಹಿಡಿತೀವಿ ರಾಯರನ್ನಷ್ಟೇ. ನಾವು ಗುರುವಾರ ಒಂದು ದಿವಸ, ವರ್ಷಕ್ಕೊಂದು ದಿವಸ, ಜಗನ್ನಾಥಾಸ ಅಂತ ವರ್ಷಕ್ಕೊಂದು ದಿವಸ ಅಷ್ಟೇ. ಆರ್ದು ಹೇಳಿದ್ರೆ ಉಪಯೋಗ ಇಲ್ಲ. ಮೊಸಳೆ ಹೇಗೆ ಹಿಡಿಯಿತು ಅಂದ್ರೆ, ಆನೆ ಜಾಡಿಸಿದ್ರೂ ಕಾಲು ಬಿಡ್ತಾ ಇಲ್ಲ, ಎಷ್ಟು ಪ್ರಯತ್ನ ಪಟ್ಟರು ಬಿಡ್ತಾ ಇಲ್ಲ ಮೊಸಳೆ. ಆ ರೀತಿ ಹಿಡಿಬೇಕಂತ, ಅದಕ್ಕೆ ದೀಕ್ಷೆ ಅಂತ ಕರೀತಾರೆ. ದೀಕ್ಷೆ, ಹಠ ಮಾಡಬೇಕು, ಉದ್ಧಾರ ಮಾಡಲೇಬೇಕು ನೀವು ಅಂತ ಹೇಳಿಬಿಟ್ಟು, ಸಮುದ್ಧರ ಗುರು ಭಾವಗ್ನ ರೂಪಂ ಸದಾ, ಉದ್ಧಾರ ಮಾಡಲೇಬೇಕು ಸ್ವಾಮಿ ಅಂತ ಸ್ತೋತ್ರ ಮಾಡ್ತೇವಲ್ಲ, ಆ ರೀತಿ ಮಾಡಿದರೆ ಜ್ಞಾನಿಗಳ ಕೈ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಮಾತರ್ಮೇ ಮಾತರಿಶ್ವನ್ ಪಿತರತಲ ಗುರು ಭ್ರಾತಃ ಇಷ್ಟ ಆಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನಾಂ. ಅಟ್ಟು ಭಕ್ತಿಯಿಂದ ಹೇಳಿದರೆ ಉದ್ಧಾರ ಮಾಡುತ್ತಾರೆ. ಈ ಕಡೆಗೆ ಮತ್ತೊಂದು ಅಂಶವನ್ನು ಹೇಳುತ್ತಾರೆ. ಮೊಸಳೆ ಚೆನ್ನಾಗಿ ಹೇಳಿದ ಉದ್ಧಾರವಾಗಿ ಬಿಡಿತು, ಆನೆ ಪರಮಾತ್ಮನನ್ನ ಸ್ತೋತ್ರ ಮಾಡಿ ಉದ್ಧಾರವಾಯಿತು. ಕೊನೆಯ ಪರಮಾತ್ಮ ವರ ಕೊಟ್ಟಂತೆ, ನೋಡು ಗಜೇಂದ್ರ ಬಾ ಮೋಕ್ಷ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಕರ್ಕೊಂಡು ಹೋಗ್ತಾ, ಇನ್ನ ಮೇಲೆ ಯಾರು ನಿನ್ನನ್ನ ನನ್ನನ್ನ ಈ ಗಂಗಾದಿ ತೀರ್ಥಗಳನ್ನ ಈ ಪುಷ್ಕರವನ್ನ ಸೋತ್ತವರನ್ನ ದೇವತೆಗಳನ್ನ ಗುರುಗಳನ್ನ ಯಾರು ಬೆಳಗ್ಗೆ ಎದ್ದ ತಕ್ಷಣ ಸ್ತೋತ್ರ ಮಾಡ್ತಾರೆಯೋ ಅವರನ್ನ ನಾನು ಉದ್ಧಾರ ಮಾಡ್ತೇನೆ, ಅಂತ್ಯಕಾಲಕ್ಕೆ ನನ್ನ ಸ್ಮರಣೆ ಕೊಡ್ತೇನೆ ಅಂತ ಪರಮಾತ್ಮ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಅದು. ಅಂತ್ಯಕಾಲಕ್ಕೆ ಸ್ಮರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಸ್ಮರಣೆ ಮಾಡಬೇಕಾದ್ರೆ ಏನು ಸಾಧನೆ ಮಾಡಿರಬೇಕು ಅಂದ್ರೆ, ಗಜೇಂದ್ರ ಮೋಕ್ಷಾದಿಗಳನ್ನ ಪ್ರತಿನಿತ್ಯ ಸ್ಮರಣೆ ಮಾಡಿದರೆ ಅಂತ್ಯಕಾಲಕ್ಕೆ ಸ್ಮರಣೆ ಬರುತ್ತದೆ ಅಂತ. ಅದಕ್ಕೆ ನಮ್ಮಲ್ಲಿ ಗಜೇಂದ್ರ ಮೋಕ್ಷವನ್ನು ಉದಯರಾಗವಾಗಿ ಹಾಡೋ ಪದ್ಧತಿ, ಬೆಳಿಗ್ಗೆ ಹೇಳ್ತಿರಲಿ ಗಜೇಂದ್ರ ಮೋಕ್ಷ ಪಾರಾಯಣ ಮಾಡ್ತಾನೆ ಇವತ್ತು ಸಂಪ್ರದಾಯಸ್ಥರು ಹೇಳೋದು. ಅಷ್ಟಮಟ್ಟಿ ಪದ್ಧತಿ, ಅಂತ್ಯಕಾಲಕ್ಕೆ ಹರಿಸ್ಮೃತಿ ಬರಲಿ ಅಂತ ಅರ್ಥ. ಯಾಕೆ ಅಂತ್ಯಕಾಲಕ್ಕೆ ಹರಿಸ್ಮೃತಿ ಪಡೆದವನ ಕಥೆಯಾದ್ದರಿಂದ ನಮಗದ ಹಾಗೆ ಉಪಯೋಗ ಬರುತ್ತೆ, ವರ ಕೊಟ್ಟಿದ್ದಾನೆ ಪರಮಾತ್ಮ ಅಂತ ಅರ್ಥ. ಇದು ಅಲ್ಲಿಯ ತತ್ವ. ಎಲ್ಲರಿಗೂ ಆಗಲಿ, ಹೆಂಗಸರು ಮಕ್ಕಳಿಗೂ ಆಗಲಿ ಅಂತ ಹೇಳಿಬಿಟ್ಟು ಹರಿದಾಸರು ಇದನ್ನ ಕನ್ನಡದಲ್ಲೂ ದೇವರನಾಮವಾಗಿ ಬರೆದಿದ್ದಾರೆ, ಉದಯರಾಗವಾಗಿ ಹಾಡಿದ್ದಾರೆ. ಆದ್ದರಿಂದ ಸಂಸ್ಕೃತ ಬಂದವರು ಸಂಸ್ಕೃತದಲ್ಲಿ ಹೇಳೋದು, ಬರದೇ ಇದ್ದವರು ಉದಯರಾಗವನ್ನು ಹೇಳೋದು ಮಾಡಿ ಗಜೇಂದ್ರ ಮೋಕ್ಷದ ಕಥೆಯನ್ನು ಮಾತ್ರ ನಾವು ಹೇಳಲೇಬೇಕು ಅಂತ ಹೇಳೋದಕ್ಕೆ ಸೂಚನೆ. ಆಪತ್ಕಾಲ ಬಂದು ಎರಡು ಶ್ಲೋಕ ಅಂತ ಹೇಳಿದ್ದಾರಲ್ಲ, ಹೇಳಿದ್ದು ಎರಡು ಶ್ಲೋಕ ಹೇಳಿದ್ರು ವಿಶೇಷವಾದ ಸಿದ್ಧಿ ಬರುತ್ತೆ, ಅನುಸಂಧಾನ ಇರಬೇಕು. ಇದೇ ರೀತಿ ಕಥೆ ಮುಂದುವರಿಸ್ತಾ, ಮುಂದೆ ಒಂದು ಸಲ ಇಂದ್ರದೇವರು ತಾವು ಐರಾವತದ ಮೇಲೆ ಕೂತು ಬರ್ತಾ ಇದ್ದಾರೆ, ಎದುರುಗಡೆಯಿಂದ ದುರ್ವಾಸ ಮನೆಗಳು ಬರ್ತಾ ಇದ್ದಾರೆ. ದುರ್ವಾಸ ಮನೆಗಳು ಇಂದ್ರದೇವರನ್ನು ನೋಡಿದರು, ಅವರಿಗೆ ಭಾರಿ ಕರುಣೆ ಬಂತು ಇಂದ್ರದೇವರ ಮೇಲೆ. ಕೈಯಲ್ಲಿ ಒಂದು ಹಾರ ಇತ್ತಂತೆ, ಹಾರ ಅದನ್ನು ತಗೊಂಡು ಇಂದ್ರದೇವರ ಕೈಯಲ್ಲಿ ಕೊಟ್ಟರಂತೆ, ತಗೊಳ್ಳಿ ಅಂತ ಕೊಟ್ಟರಂತೆ. ಇಂದ್ರದೇವರು ಕಳ್ಳಲ್ಲಿ ಹಾಕೋಬೇಕು, ಕಣ್ಣಿಗೊತ್ತಿಯೋಬೇಕು ಮಾಡಬೇಕೋ ಇಲ್ಲೋ, ಅದನ್ನು ಆನೆ ಕೈಯಲ್ಲಿ ಕೊಟ್ಟರಂತೆ. ಆನೆ ಏನ್ ಮಾಡ್ತಂತೆ, ಕೆಳಗೆ ಹಾಕಿ ತುಳಿದು ಹಾಕಿಬಿಡ್ತಾರೆ. ಕಷ್ಟ ನೋಡ್ತಾರೆ ದುರ್ವಾಸ ಮುನಿಗಳು, ಭಾರಿ ಸಿಟ್ಟುವಂತವರಿಗೆ, ಇಂದ್ರ ಎಷ್ಟು ಅಹಂಕಾರ ನಿನಗೆ, ನಾನು ಒಂದು ಹಾರ ಕೊಟ್ಟರೆ ಹೀಗ ಮಾಡೋದನ್ನ ಅಲ್ಲ, ಏನು ಹಾರ ಕೊಟ್ಟರೋದು ಎಸ್ ಬಿಟ್ಟು ಅಂತ ಕೇಳಿದ್ರೆ, ಕೊಡೋ ದುರ್ವಾಸ ಮುನಿಗಳು ವೀರ ವೈಷ್ಣವರು, ಅವರು ಕೊಡತಕ್ಕಂಥ ಹಾರ ಅಂದ್ರೆ ಭಗವಂತನ ನಿರ್ಮಾಲ್ಯ. ಅದು ಒಂದು ಭಗವಂತ ನಿರ್ಮಾಲ್ಯವನ್ನೇ ನನಗೆ ಕೊಟ್ರೆ ಅದನ್ನು ಶಿರಸಾ ಧಾರಣೆ ಮಾಡೋದು ಬಿಟ್ಟು ಬಿಟ್ಟು, ನಿರ್ಮಾಲ್ಯಂ ಶಿರಸಾಧಾರ್ಯಂ ಅಂತ ಕೃಷ್ಣಾಮೃತ ಮಹಾರ್ಣವ, ನಿರ್ಮಾಲ್ಯ ತಲೆ ಮೇಲೆ ಹಾಕೋಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ನೀನು ಭೂಮಿ ಬಿಡಿಸಿಬಿಟ್ಟಿಯಲ್ಲ, ಇದಕ್ಕೆ ಕಾರಣ ಐಶ್ವರ್ಯ ಮದ ನಿನಗೆ, ಅದಕ್ಕೆ ಸಮಸ್ತ ಐಶ್ವರ್ಯವು ನಾಶವಾಗಲಿ ಶಾಪ ಕೊಟ್ಟುಬಿಟ್ಟು, ಐಶ್ವರ್ಯ ಮದ ನಿನಗೆ, ಎಲ್ಲ ಐಶ್ವರ್ಯ ನಾಶವಾಗಲಿ. ನಮಗೆ ತುಂಬಾ ಪ್ರಶ್ನೆಗಳು ಬರುತ್ತಾಗ, ಈ ನಿರ್ಮಾಲ್ಯವನ್ನು ಯಾರು ಅವಮಾನವನ್ನು ಮಾಡ್ತಾರೋ ಅವರಿಗೆ ದಾರಿದ್ರ್ಯ ಬರುತ್ತೆ ಅಂತ ಅರ್ಥ. ಇವತ್ತು ತುಂಬಾ ಜನ ಅನೇಕ ಬ್ರಾಹ್ಮಣರು ದರಿದ್ರರಾಗಿದ್ದಾರೆ. ಅದಕ್ಕೆ ಗೊತ್ತಾ, ನಿರ್ಮಾಲ್ಯವನ್ನು ಮನೆ ತುಂಬಾ ಎಲ್ಲೆಲ್ಲ ಹಾಕಿಬಿಟ್ಟಿರ್ತಾರೆ, ದಾರಿ ಉದ್ದಕ್ಕೂ ಬಿದ್ದಿರುತ್ತೆ, ತುಳ್ಕೊಂಡು ಓಡಾಡ್ತಾರೆ, ದಾರಿದ್ದೆ ಬರುತ್ತೆ ಅಂತ ಹೇಳಿದ ಮಾತೇ ಅದು. ಒಂದು ಎಷ್ಟೋ ಜನದಲ್ಲಿ ಭಾಗವತ ಪುಸ್ತಕ ಇರುತ್ತೆ, ದಾಟಿಕೊಂಡು ಓಡಾಡ್ಬಿಡ್ತಾರೆ, ಅರ್ಜೆಂಟ್ ಕಾಫಿ ಕುಡಿಯಲಿಕ್ಕೆ ಹೋಗಬೇಕಲ್ಲ, ದಾಟಿಬಿಡ್ತಾರೆ. ಅದ್ರ ಮೇಲೆ ಎಷ್ಟು ಪಾಪ ಬರುತ್ತೆ ಗೊತ್ತಾ? ಪುಸ್ತಕ ಇಟ್ಟುಕೊಳ್ಳೋದು ಎಷ್ಟು ಮುಖ್ಯನೋ ಅದು ಗೌರವದಿಂದ ಕಾಣಬೇಕಾದ ಅಷ್ಟೇ ಮುಖ್ಯ. ಹನುಮಂತ ದೇವರು ತೋರಿಸ್ ಭೀಮಸೇನ ದೇವರು ತೋರಿಸ್ತಾರೆ, ಹನುಮಂತನ ಬಾಲವನ್ನ ದಾಟೋದಿಲ್ಲ ಅನ್ನೋ ಅಂತ ಹೇಳುತ್ತಾರೆ. ತಂದೆ ಬಾಲ ಅದು, ತಾನೇ ಹನುಮಂತ. ಅಂತ ಹೊತ್ತ ಇನ್ನೊಬ್ಬರನ್ನು ದಾಟೋದು ಅಂದ್ರೆ ದೇವರ ನಿರ್ಮಾಲ್ಯ ದಾಟೋದನ್ನು ಏನ್ ಮಾಡಬೇಕು? ನಿರ್ಮಾಲ್ಯವನ್ನು ತೆಗೆದು ರುದ್ರದೇವರು ತಲೆಯ ಮೇಲೆ ಬಂಗಾರದ ಪಾತ್ರೆ ಇಟ್ಕೊಂಡಿದ್ದಾರೆ, ಅದರಲ್ಲಿ ಹಾಕ್ತೇವೆ ಅನುಸಂಧಾನ ಮಾಡಿ ಹಾಕಬೇಕು ಅಂತ ಶಾಸ್ತ್ರ ಹೇಳೋದು. ಸುಮ್ಮನೆ ಬಿಸಾಡಿಬಿಟ್ರೆ ತಗೊಂಡ್ಬಿಟ್ಟು ಎಷ್ಟು ತಪ್ಪಾಗುತ್ತೆ? ಆದ್ದರಿಂದ ಮನೆಯಲ್ಲಿ ದೇವ್ರ ಪೂಜೆ ಮಾಡತಕ್ಕಂಥ ಜನಗಳೆಲ್ಲ ನಿರ್ಮಾಲ್ಯವನ್ನು ಸರಿಯಾಗಿ ನೋಡಬೇಕು ಅಂತಕ್ಕಂಥ ಪದ್ಧತಿಯನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಹಳ ಮುಖ್ಯವಾದ ಅನೇಕ ಮಾತುಗಳು, ಅಂತ ನಿರ್ಮಾಲ್ಯವನ್ನ ಗೌರವದಿಂದ ನೋಡಬೇಕು. ಯಾರು ನೋಡೋದಿಲ್ಲ ನಿರ್ಮಾಲ್ಯ ಕೊಡಬಾರದು ಅವರಿಗೆ, ಮತ್ತಲ್ಲಿದೆ ನಿರ್ಮಾಲ್ಯವನ್ನು ಕೊಡಬಾರದು, ಬಂದವರಿಗೆಲ್ಲ ನಿರ್ಮಾಲ್ಯ ಕೊಡಬಾರದು, ಯಾರಿಗೆ ಭಕ್ತಿ ಇಲ್ಲ ಗೌರವವೆಲ್ಲ ಕೊಡಬಾರದು. ಅದಕ್ಕೆ ಶಾಸ್ತ್ರದಿಂದ ಹೇಳ್ತಾರೆ, ಪುರಾಣಗಳಲ್ಲಿ ಬರುತ್ತೆ, ಪುಣ್ಯಕ್ಷೇತ್ರಗಳಿಗೆ ಹೋದವರು ಪ್ರಸಾದ ತಂದಿರ್ತಾರಲ್ಲ, ಕಂಡವರಿಗೆಲ್ಲ ಕೊಡಬಾರದು ಅಂತ ಹೇಳಿಬಿಡ್ತಾರೆ. ಕಂಡವರಿಗೆ ಪ್ರಸಾದ ಕೊಡಬಾರದು, ಅವನೇನ್ ಮಾಡ್ತಾನೆ? ಯೋಗರು ಹಿಡಿದ ದಾರಿಯಲ್ಲಿ ಹೋಗ್ತಾ ಅಲ್ಲಿ ಬಿಸಾಕಿ ಹೋಗ್ಬಿಡ್ತಾರೆ. ಆ ಪಾಪ ಅವನಿಗೆ ಬಂತು ಅಲ್ಲ, ಇವನಿಗೂ ಅಷ್ಟೇ ಪಾಪ ಬರುತ್ತೆ. ಅಯೋಗ್ಯರಿಗೆ ಕೊಟ್ಟಿ ಆತಕ್ಕೆ ಮೊದಲು ನೀನೀಗ ಒಬ್ಬ ವ್ಯಕ್ತಿ ಅನರ್ಹನಿಗೆ ಸೀಟ್ ಕೊಟ್ಟು ಬಿಟ್ರೆ ಅವನ ಸೀಟ್ ಇನ್ವ್ಯಾಲಿಡ್, ಕೊಟ್ಟಿದ್ದಕ್ಕೆ ಇವನ ಪೋಸ್ಟ್ ಕಳ್ಕೋಬೇಕಾಗುತ್ತೆ. ಆ ದೃಷ್ಟಿಯೊಳಗೆ ಅವನು ಯಾಕೆ ಕೊಟ್ಟಿ ಅಂತ ಕೇಳುತ್ತಾರೆ. ಆ ಹರಿಭಕ್ತರಿಗೆ ಮಾತ್ರ ಪ್ರಸಾದ ನಿರ್ಮಾಲ್ಯ ಕೊಡಬೇಕೇ ಹೊರತು ಕಂಡು ಕಂಡವರಿಗೆ ಕೊಡಬಾರದು. ಇಸ್ಕೋಬೇಕಾದ್ರೆ ಹಾಗೇನೆ, ಕಂಡು ಇಸ್ಕೋಬಾರದು ಅಂತ ಹೇಳಿಬಿಡ್ತಾರೆ. ಯಾರೋ ತಿರುಪತಿಗೆ ಹೋಗಿದ್ದೆ ಅಂತ ತೊಂದ್ಬಿಡ್ತಾರೆ, ಏನೋ ತೊಂದ್ಬಿಡ್ತಾರೆ. ನಾವು ತಲೆ ಇಟ್ಕೊಂಡು ಹೋಗಿಬಿಡ್ತೇವೆ. ಅವ್ನು ಎಷ್ಟು ಗಲೀಜು ಮಾಡ್ತಾನೆ ಯಾರಿಗೆ ಗೊತ್ತದನ? ಅವನಿಗೇನು ಭಕ್ತಿ ಇರುತ್ತೆ? ಹೋಗ್ತಾನೆ, ದುಡ್ಡು ತಂದಿರ್ತಾನೆ, ಹೋಟ್ಲಿಗೆ ಕಾಫಿ ಕುಡಿದ ಹಾಗೆ ಬರ್ತಾ ಅನ್ಕೊಂಡಿರ್ತಾನೆ. ಶ್ರೀನಿವಾಸನ ಪ್ರಸಾದಕ್ಕಿಂತ ಹೆಚ್ಚು ಯಾರು ಪ್ರಸಾದನಾಗಿರೋ ಸಂಭವನೇ ಜಾಸ್ತಿ. ಇಸ್ಕೋಬಾರ್ದಂತ ಅವ್ರ ಹತ್ರ ಭಗವದ್ಭಕ್ತಿ ಇಲ್ಲದವರ ಕೈಯಿಂದ ಇಸ್ಕೋಬಾರದು, ಭಗವದ್ಭಕ್ತಿ ಇಲ್ಲದವರಿಗೆ ಕೊಡಬಾರದು ಅಂತ ಶಾಸ್ತ್ರ. ಬೇರೆ ಪದಾರ್ಥ ಕೊಡಿ, ಪ್ರಶ್ನೆ ಏನು ಬರ್ತ ಅವಮಾನ ಆಗಬಾರ್ದು. ಅದಕ್ಕೆ ಮಧ್ಯೆ ರಾಷ್ಟ್ರಧ್ವಜಕ್ಕೆ ಅವಮಾನವಾರ ಎಷ್ಟು ಚಿತ್ತ ಬರುತ್ತೆ ನೋಡಿ. ರಾಷ್ಟ್ರಧ್ವಜಕ್ಕೆ ಅವಮಾನವಾಯಿತು ಅಂತ ಕೇಳಿದರೆ ದೊಡ್ಡ ನ್ಯೂಸ್ ಆಗುತ್ತೆ ಅದು. ಒಂದು ಇವತ್ತು ಭಗವಂತನಿಗೆ ಅವಮಾನವಾದರೆ ಎಷ್ಟು ದೇವತೆಗಳು ಶಾಪ ಹಾಕ್ತಾರೆ. ದುರ್ವಾಸರ ಶಾಪ, ವೀರ ವೈಷ್ಣವರು ದುರ್ವಾಸ ಮುನಿಗಳು ಸುಮ್ಸುಮ್ನೆ ಸಿಟ್ ಮಾಡ್ಕೊಂಡ್ರೆ ಸುಮ್ಸುಮ್ನೆ ಸಿಟ್ ಮಾಡ್ಕೊಳ್ಳಲ್ಲ ಅವರು. ಅಪಚಾರವಾದ್ರೆ ಸುಮ್ಮನೆ ಇರೋರಲ್ಲ, ಅದಕ್ಕೆ ವೆರಿ ಸ್ಟ್ರಿಕ್ಟ್ ಅಂತ ಅರ್ಥ. ಶಾಪ ಕೊಟ್ಟೇ ಬಿಟ್ಟು ಅಲ್ಲ ಸ್ವಾಮಿ, ಯಾರೇ ಕಂಡವರಿಗೆ ಕೊಡಬಾರದು ಅಂತ ಹೇಳ್ತೀರಲ್ಲ, ಮತ್ತೆ ಅವ್ರ್ಯಾಕೆ ಕೊಡಬೇಕಿತ್ತು ಇಂದ್ರದೇವರಿಗೆ ಹಾಗಿದ್ರೆ ಅಂತ ಪ್ರಶ್ನೆ. ಇಂದ್ರದೇವ್ರು ಅವ್ರ್ಯಾಕೆ ಕೊಟ್ರ ಹಾಗಿದ್ರೆ? ಅದಕ್ಕೆ ಹೇಳ್ತಾರೆ, ಇಂದ್ರದೇವರು ಕಂಡವರಲ್ಲ, ಅವರು ರುದ್ರದೇವರ ಶಿಷ್ಯರು. ದುರ್ವಾಸ ಮುನಿ ರುದ್ರದೇವರೇ ದುರ್ವಾಸ ಮುನಿಗಳು ಅಂದ್ರೆ ತಮ್ಮ ಶಿಷ್ಯ ಅಂತ ಕೊಟ್ರು, ಅವರು ತಪ್ಪಲ್ಲ. ಗುರುಗಳು ಕೊಟ್ಟಿರ್ತೆ ಉಪಯೋಗ ಮಾಡಿಕೊಂಡು ಹೋದ್ರೆ ಅವನು ತಪ್ಪಾಯ್ತು. ಅವರ್ಯಾರೋ ಎಕ್ಸ್ ವೈ ಜೆಡ್ ಕೊಟ್ಟಿದ್ರೆ ಅವ್ರದ್ದು ತಪ್ಪಾಗ್ತಿತ್ತು, ಅವ್ರು ತಪ್ಪಾಗಲಿಲ್ಲ. ಈಗ ಅದನ್ನು ಅರ್ಥ ಮಾಡಿಕೊಂಡು ಹರಿ ನಿರ್ಮಾಲ್ಯವನ್ನ ಅವಮಾನ ಮಾಡಬಾರದು, ಮಾಡಿದರೆ ದಾರಿದ್ರ್ಯ ಬರುತ್ತೆ ಎನ್ನುವ ಅಂಶವನ್ನು ಒತ್ತಿ ಹೇಳ್ತಾರೆ. ಅನೇಕರ ಮನೆಯಲ್ಲಿ ನಿರ್ಮಾಲ್ಯಕ್ಕೆ ಅವಮಾನ ಆಗೋ ಚಾನ್ಸಸ್ ಇಲ್ಲ. ದೇವ್ರ ಪೂಜೆ ಮಾಡಿರ್ತಾನೆ ನಿರ್ಮಾಲ್ಯ ಬರಲಿಕ್ಕೆ ಮೊದಲು, ಆದ್ರಿಂದ ಆಯೋಚನೆ ಕೂಡ ಇಲ್ಲ ಅವರಿಗೆ. ನಮಗೆ ಖುಷಿಯಾಗುತ್ತೆ, ಅಂತೂ ಪಾಪ ಕಳ್ಕೊಂಡಿರಲ್ಲ ಸದ್ಯಕ್ಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಹೌದು ದೇವ್ರ ನಿರ್ಮಾಲ್ಯಕ್ಕೆ ಅವಮಾನವನ್ನು ಮಾಡಿದ್ರೆ ದಾರಿದ್ರ್ಯ ಬರುತ್ತೆ. ದೇವ್ರ ಪೂಜೆನೇ ಮಾಡದೆ ಹೋಗಿಬಿಟ್ರೆ ಶ್ವಾನ ಸೂಕರಾದಿಷು ಜಾಯತೆ, ನರಿ ನಾಯಿ ಹಂದಿಯಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಅಂದ್ಮೇಲೆ ದರಿದ್ರನಾಗೋದಕ್ಕಿಂತ ಅದಿನ್ನೂ ಹೋಪ್ಲೆಸ್ ಆಯಿತು. ಆದ್ರಿಂದ ಪೂಜೆ ಮಾಡಲೂಬೇಕು, ನಿರ್ಮಾಲ್ಯಕ್ಕೆ ಅವಮಾನವಾಗದಂತೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರ. ಆ ಕ್ಷಣಕ್ಕೆ ಐಶ್ವರ್ಯ ಹೋಗೇ ಬಿಡುತ್ತಂತೆ. ಬ್ರಾಹ್ಮಣರ ಶಾಪಕ್ಕೆ ಡೇಟ್ ಇಲ್ಲವದು, ವಾರ ಒಂದು ವಾರಕ್ಕೆ ಎಫೆಕ್ಟ್ ಬರಲಿ ತಿಂಗಳಿಗೆ ಬರಲಿ ಇಲ್ಲಂತೆ, ಇಮಿಡಿಯೇಟ್ ಫಲ ಕೊಡುತ್ತದೆ, ಐಶ್ವರ್ಯ ಹೋಗೇ ಬಿಡುತ್ತೆ. ನಾವು ಎಷ್ಟೋ ಸರ್ತಾಗುತ್ತೆ, ಎಷ್ಟೋ ಜನ ನೋಡುತ್ತಾರೆ, ನಾವೇ ನೋಡಿರ್ತೇವೆ. ಕೋಟ್ಯ ಅಧೀಶರು ತಂದೆ ತಾಯಿಗಳು ಮಗ ಭಿಕ್ಷಾ ಪಾತ್ರ ಹಿಡ್ಕೊಂಡಿರ್ತಾರೆ, ಯಾತಕ್ಕೆ ಹೇಗೋಯ್ತು ಗೊತ್ತಾಗೋದೇ ಇಲ್ಲ. ಬರೋದು ಕಷ್ಟ, ಹೋಗೋದು ಸುಲಭ, ಕಷ್ಟ ಅಲ್ಲ ಸುಲಭ ಹೋಗಿಬಿಡುತ್ತಂತೆ. ಸಮಸ್ತ ಐಶ್ವರ್ಯ ಹೋಯ್ತು, ತುಂಬಾ ಐಶ್ವರ್ಯ ಹೋಯ್ತು ಅಂತ ಯಾವಾಗ ಗೊತ್ತಾಯ್ತು, ದೈತ್ಯ ಶಕ್ತಿಗಳು ಇದ್ದಕ್ಕೆ ಬಂದೇ ಬಿಡು. ಅವರಿಗೆ ಭಯ ಆಯ್ತಾಗ ಎಲ್ಲ ದೇವತೆಗಳು ಇಂದ್ರದೇವರನ್ನ ಕರ್ಕೊಂಡು ಬಿಟ್ಟು ರುದ್ರದೇವರ ಹತ್ರ ಹೋಗ್ತಾರೆ. ಅವರು ಇವ್ರನ್ನೆಲ್ಲ ಕರ್ಕೊಂಡು ಬ್ರಹ್ಮದೇವರ ಹತ್ರ ಹೋಗ್ತಾರೆ, ಅವರು ಅವರನ್ನು ಕರ್ಕೊಂಡು ನಾರಾಯಣ ಹತ್ರ. ಇದೆಲ್ಲ ತಾರತಮ್ಯ, ಮತ್ತೆ ತ್ರೂ ಪ್ರಾಪರ್ ಚಾನಲ್ ಹೋಗೋದಿದೆಯಲ್ಲ, ಒಳ್ಳೆ ಆಫೀಸ್ ಪದ್ಧತಿಯಲ್ಲೇ ಶಾಸ್ತ್ರ ನಡೆದಿದ್ದು ಅಲ್ಲ, ಶಾಸ್ತ್ರೀಯ ಪದ್ಧತಿಯಲ್ಲಿ ಆಫೀಸ್ ನಡೀತಾ ಇರೋದು ಅಂತ ಅರ್ಥ. ಅವರು ಪರಮಾತ್ಮನ ಹತ್ರ ತಪಸ್ಸು ಮಾಡಿದ್ರಂತೆ, ಪರಮಾತ್ಮ ದರ್ಶನ ಕೊಟ್ಟನಂತೆ. ಏನು ನಿಮಗೆಲ್ಲ ವಾಪಸ್ ಬರಬೇಕಾ? ಅಲ್ಲಿ ತಮಾಷೆ ನೋಡಬೇಕು. ಇಂದ್ರದ್ಯುಮ್ನ ರಾಜ ಅಗಸ್ತ್ಯರಿಗೆ ಅವಮಾನ ಮಾಡಿದ್ದಕ್ಕೆ ಆನೆಯಾಗಿ ಹುಟ್ಟಿದ, ಇಂದ್ರದೇವರು ದುರ್ವಾಸರಿಗೆ ಅವಮಾನ ಮಾಡಿದ್ದಕ್ಕೆ ಐಶ್ವರ್ಯ ಕಳ್ಕೊಂಡ್ರು. ಇಂದ್ರನ ಕಥೆ ಇಂದ್ರದ್ಯುಮ್ನ ಕಥೆ, ಇಂದ್ರದ್ಯುಮ್ನಾಗಲಿ ಇಂದ್ರನೇ ಆಗಲಿ ತಪ್ಪಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತ ಕೂಡ ಹೆಸರಿನಲ್ಲೂ ಸ್ವಾರಸ್ಯವನ್ನು ಅಲ್ಲಿಟ್ಟು ಹೇಳ್ತಾ ಇದ್ದ. ಅರ್ವಾತ ಕೇಳ್ತಾರಂತೆ, ಹಂತ ಬ್ರಹ್ಮನ್ನ ಹೋ ಶಂಭೋ, ಬ್ರಹ್ಮದೇವರೇ ರುದ್ರದೇವರೇ ನೀವೆಲ್ಲ ಬಂದಿದ್ದೀರಿ, ಇಂದ್ರದೇವರಿಗೆ ಐಶ್ವರ್ಯ ಕೊಡಿಸಬೇಕು ಅಂತ ಬಂದಿದ್ದೀರಿ, ಅಷ್ಟು ಸುಲಭವಾಗಿ ಅವರಿಗೆ ಬರೋದಿಲ್ಲ, ನೀವೆಲ್ಲ ಬಂದಿದ್ದೀರಿ ಅಂದರೆ ಬರೋ ಮಾರ್ಗ ಹೇಳ್ತೇನೆ. ಕ್ಷೀರಸಾಗರವನ್ನ ಮಂದರ ಪರ್ವತನ ಕಡಗೋಲನ್ನಾಗಿ ಮಾಡಿ, ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ ಕಡಿಯಬೇಕು. ಆಗ ಐಶ್ವರ್ಯವೆಲ್ಲ ವಾಪಸ್ ಬರುತ್ತೆ ಅಂತ ಹೇಳಿ, ಐಶ್ವರ್ಯವೆಲ್ಲ ವಾಪಸ್ ಬರುತ್ತೆ. ಜೊತೆಗೆ ಅಮೃತ ಬರುತ್ತೆ ಕೊನೆಗೆ. ಅಮೃತ ಬಂದ ಮೇಲೆ ಅದನ್ನು ಪ್ರಾಶನ ಮಾಡಿದರೆ ದೈತ್ಯರ ಭಯನೇ ಇರೋದಿಲ್ಲ, ಶಾಶ್ವತವಾಗಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಆ ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ತಕ್ಷಣ ಒಪ್ಕೊಳ್ಳೇಬೇಕಾಯ್ತು. ಈಗ ಒಪ್ಕೊಂಡು ಹೊರಟುಬಿಟ್ಟು ಪರಮಾತ್ಮ ಹೇಳಿದ್ರೆ ಒಂದು ಹುಷಾರಿ ಎರಡು ಮಾತು ಹೇಳ್ತೇನೆ ಕೇಳಿ, ಈ ರೀತಿ ಮಥನ ಮಾಡಲಿಕ್ಕೆ ಹೊರಟಾಗ ನೀವೊಬ್ಬರೇ ಹೋಗಬೇಡಿ, ದೈತ್ಯರನ್ನು ಜೊತೆ ಕರ್ಕೊಂಡೇ ಮಥನ ಮಾಡಿ ಅಂತ ಹೇಳಿದ್ದ. ದೈತ್ಯರನ್ನು ಜೊತೆ ಕರ್ಕೊಂಡೇ ಮಥನ ಮಾಡಿಬಿಡಿ. ಅಲ್ಲ ಸ್ವಾಮಿ, ದೈತ್ಯರು ಹೇಳಿ ಕೇಳಿ ಜಗಳ ಗಂಟರು, ನಮಗೂ ಅವರು ಮೊದಲಿಂದ ಆಗೋದೇ ಇಲ್ಲ, ಅದನ್ನು ಅವ್ರು ಕಟ್ಟಿಕೊಂಡು ಹೇಗೆ ಮಾಡೋದು ಅಂದ್ರೆ ಪರಮಾತ್ಮ ಹೇಳ್ತಾನೆ, ಜಗಳ ವೈರ ಎಲ್ಲ ಇರಲಿ ಹಾಗೆ ಇರಲಿ ಪರವಾಗಿಲ್ಲ, ಯಾವ್ದು ದೊಡ್ಡ ಕಾರ್ಯ ಮಾಡಬೇಕಾದ್ರೆ ಅರಯೋಪಿ ಹಿ ಸಂಧೇಯಾಹ ಸತಿ ಕಾರ್ಯಾರ್ಥ ಗೌರವೇ. ದೊಡ್ಡ ಕೆಲಸ ಆಗಬೇಕು ಅಂತಿದ್ರೆ ಶತ್ರುಗಳ ಜೊತೆಗೂ ಸಂಧಾನ ಮಾಡಿಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ, ನೀವು ಮಾಡಿಕೊಳ್ಳಿ ಅಂತ ಹೇಳಿದ್ರೆ ನೀವು ಅರ್ಥ ಮಾಡಿಕೊಂಡ್ರೆ ಸಾಧನೆ ಅರ್ಥ ಆಗುತ್ತೆ. ಇವತ್ತಿನ ಕಾಲ ಜಗಳ ಮಾಡಿಕೊಂಡು ಹೋಗೋ ಕಾಲ ಅಲ್ಲ, ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾದ ಕಾಲ ಇದು. ಜಗಳ ಮಾಡಿಕೊಂಡಿದ್ರೆ ಪೂಜೆ ಮಾಡಲಿಕ್ಕೆ ಬಿಡೋದಿಲ್ಲ, ಪಕ್ಕದ ಮನೆಯವರು ಹಾಗೆ ಮಾಡಿಬಿಡ್ತಾರೆ. ಏನಾದರೂ ರೀತಿ ನೋಡೋದಕ್ಕೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡೇ ಇರಬೇಕು. ತಾತ್ವಿಕ ಹೊಂದಾಣಿಕೆ ಅಲ್ಲ, ಹೊರಗಿನ ಹೊಂದಾಣಿಕೆ ಮಾಡ್ಕೋಬೇಕು. ದೈತ್ಯರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಬದುಕತೆ ಹೋದರೆ ಸಮಾಜದಲ್ಲಿ ಕಲಿಯುಗದಲ್ಲಿ ಬದುಕಕ್ಕಂತೂ ಸಾಧ್ಯನೇ ಇಲ್ಲ. ಹೊಂದಾಣಿಕೆ ಮಾಡಿಕೊಳ್ಳಿ, ಅಮೃತ ಬೇಕು ಅಂತಿದ್ರೆ ಅಷ್ಟು ಮಾಡಿಕೊಳ್ಳಿ ಅಂತ ಹೇಳಿದ್ದ. ಪಾಠ ಪ್ರವಚನಗಳೇ ಅಮೃತ, ನಿರ್ವಿಘ್ನ ನಡೀಬೇಕು ಅಂತಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಆದರೆ ಟೋಟಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಫಿಸಿಕಲ್ ಕಾಂಪ್ರಮೈಸೇಷನ್ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡ್ಬಿಡಿ ಅಂತ ಅರ್ಥ. ಆದರೆ ಹುಷಾರು, ಅವ್ರು ಮಾಡೆ ಮಾಡ್ತಾರೆ ಜಗಳ, ಆದರೂ ಕೂಡ ಬಿಡೋದಿಲ್ಲ, ಏನೇನೋ ಕೇಳ್ತಾರೆ ಏನೇನೋ ಮಾಡ್ತಾರೆ, ಅವ್ರಿಗೆ ಕೇಳಿದ್ದಕ್ಕೆಲ್ಲ ಒಪ್ಕೊಂಡ್ಬಿಡಿ, ಅಲ್ಲಿ ಜಗಳ ಮಾಡಬೇಡಿ ಅಂತ ಪರಮಾತ್ಮ ಹೇಳ್ಬಿಡ್ತಾರೆ. ಇದು ಅವರಿಗೆ ಕೊಟ್ಟ ಸಂದೇಶ ಅಲ್ಲ, ಎಲ್ಲ ಜಗತ್ತಿಗೆ ಕೊಟ್ಟ ಸಂದೇಶ. ಕಲಿಯುಗ ಅಂದ್ರೆ ಜಗಳದ ಯುಗ, ಕಲಿ ಅಂದ್ರೆ ಕಲಹ ಅಂತ ಡಿಕ್ಷನರಿ ಅರ್ಥ. ಅದಕ್ಕೆ ಬರೀ ಜಗಳದ ಯುಗ ಇದು, ಒಂದು ನೀವು ಜಗಳಾಡ್ತಾ ಕೂತ್ರೆ ಸಾಧನೆ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಅದಕ್ಕೆ ನಿಮ್ಮ ಗುರಿ ಏನು? ಜ್ಞಾನ ಸಂಪಾದನೆ ಮಾಡಬೇಕು, ಮೋಕ್ಷಕ್ಕೆ ಹೋಗಬೇಕು. ಆ ಕಡೆ ಗಮನ ಇಟ್ಟು ಉಳಿದ ಬಗ್ಗೆ ಅಷ್ಟು ಗಮನ ಕೊಡದಂತೆ ಬದುಕಿ ಅಂತ ಹೇಳುತ್ತಾರೆ. ಪರಮಾತ್ಮ ಹೇಳೋ ಸಂದೇಶ ಏನು ಗೊತ್ತಾ? ಕೆಟ್ಟವ್ರ ಜೊತೆಗೇ ಜಗಳಾಡಬೇಡಿ ಅಂತ ಶಾಸ್ತ್ರ ಹೇಳು, ಕೆಟ್ಟವ್ರ ಜಗಳಾಡಬೇಡಿ ಅಂತ ಹೇಳಿ. ಮತ್ತೆ ಒಳ್ಳೆಯವ್ರ ಜೊತೆ ಜಗಳಾಡ್ತೇವೆ, ಇದು ಆಶ್ಚರ್ಯ. ಒಳ್ಳೆಯವ್ರ ಜೊತೆ ಹುಚ್ಚಾಪಟ್ಟಿ ಜಗಳಾಡ್ತೇವೆ, ಭಾರಿ ಪಾಪ. ಅದರಿಂದ ಎಂದೆಂದೂ ಮನುಷ್ಯ ಸದ್ಗತಿಗೆ ಹೋಗೋದಿಲ್ಲ. ಉತ್ತಮರ ವಿರುದ್ಧ ಎಂದೂ ನಾವು ವಿರೋಧ ಕಟ್ಟಿಕೊಳ್ಳಬಾರದು, ಉಳಿದವರ ವಿರುದ್ಧ ಲೋಕದೃಷ್ಟಿ ವಿರೋಧ ಕಟ್ಟಿಕೊಳ್ಳಬಾರದು. ಅದು ಮಾಡಲಿಕ್ಕೆ ಅಂತ ಹೊರಟರಂತೆ. ಮಂದರ ಪರ್ವತ ಎತ್ತಿ ತರೋದು ಯಾರು ಈ ಮಧ್ಯೆ? ಪರಮಾತ್ಮ ಸ್ವತಃ ತಾನೇ ಎತ್ತುತ್ತಾನೆ, ಅದನ್ನು ಗರುಡನ ಮೇಲೆ ಇಡ್ತಾನೆ. ಅಲ್ಲಿ ಹಸುರದ ಅಹಂಕಾರ ಪಡ್ತಾನೆ, ಪರ್ವತ ಅಹಂಕಾರ ಮುರಿತಾನೆ. ಆ ವಿಚಾರ ಬೇಡ, ಈಗ ಎತ್ತಿ ತಂದು ಶಿರಸ ಮೊದಲು ಇಡ್ತಾನೆ. ವಾಸುಕಿಯನ್ನು ಕರ್ಕೊಂಡು ಬರ್ತಾರೆ ಇವರು, ಹಗ್ಗ ಆಗಬೇಕಯ್ಯ ಅಂತ ಕೇಳ್ತಾನೆ. ಸುಮ್ಸುಮ್ನೆ ಆಗ್ತೇನೆ, ಹಂಗೇನಾದ್ರೂ ಕೊಡಿರಿ ಅಂತ ಕೇಳ್ತಾನೆ. ಸ್ವಲ್ಪ ಅಮೃತ ಕೊಡ್ತೇವೆ ಅಂತ ಒಪ್ಪಿದರಂತೆ ಪಾಪ. ನಿನಗೊಂದಿಷ್ಟು ಅಮೃತ ಕೊಡ್ತೇವೆ, ಶೇರ್ ಒಂದು ಕೊಟ್ಟೆ ಕೊಡ್ತೇವೆ ಅಂತ ಒಪ್ಪಿದರಂತೆ. ಒಪ್ಪುಕೊಳ್ತಾನೆ, ಸುತ್ತಿ ಬಿಡ್ತಾರದ. ಇನ್ನು ಯಾರು ಯಾವ ಕಡೆ ಹಿಡ್ಕೋಬೇಕು ಅಂತ ಗಲಾಟೆ ಶುರುವಾಯಿತು. ಮುಖದ ಕಡೆ ಯಾರು ಹಿಡ್ಕೋಬೇಕು, ಬಾಲದ ಕಡೆ ಯಾರು ಹಿಡ್ಕೋಬೇಕು? ದೈತ್ಯರು ಬಂದರು, ನಾವು ಮುಖದ ಕಡೆ ಹಿಡ್ಕೋತೇವೆ ಹೊರತು ಬಾಲ ಕಡೆ ಹಿಡ್ಕೊಳ್ಳೋದಿಲ್ಲ. ನಗೃಣೀಮೋ ವಯಂ ಪುಚ್ಛಂ ಅಹೇರಂಗ ಮಮಂಗಲಂ ಸ್ವಾಧ್ಯಾಯ ಶ್ರುತ ಸಂಪನ್ನಾ ವಿಖ್ಯಾತಾ ಜನ್ಮ ಕರ್ಮಭಿಹಿ. ನಮ್ಮ ಓದೇನು, ನಮ್ಮ ಸ್ಟೇಟಸ್ ಏನು, ನಮ್ಮ ವಂಶ ಏನು, ಅಹಂಕಾರ ಪಟ್ಟಿದ್ದೇ ಪಟ್ಟಿದ್ದು ಪಾಪ. ನಾವು ಬಾಲಗೆಲೆ ಹೇಳಿಯಾರಲ್ಲ, ನಮ್ಮ ಮುಖನೇ ಮೊದಲೇ ಹೇಳಬೇಕು ಅಂತಾರಲ್ಲ, ಆ ಟೈಪ್ ಹಾಗಲ್ಲ, ಹಾಗೆಲ್ಲ ಕೂಡೋದಿಲ್ಲ, ಇದರಲ್ಲೇ ಕೂಡಬೇಕು ಅಂತ ಅಹಂಕಾರ ಪಟ್ಟ ಹಾಗೆ ಅಹಂಕಾರ ಪಟ್ಟು. ತಕ್ಷಣ ದೇವತೆಗಳು ಜ್ಞಾಪಕ ಮಾಡ್ಕೋತಾರೆ, ಪರಮಾತ್ಮ ಹೇಳಿರ್ತಾರೆ, ಜಗಳ ಮಾಡ್ತಾರೆ, ನೀವು ಸುಮ್ಮನೆ ಒಪ್ಕೊಂಡ್ಬಿಡಿ ಅಂತ ಹೇಳಿರ್ತಾರೆ ಪರಮಾತ್ಮ. ಆಗಲೇ ಅದು ಒಪ್ಕೊಂಡ್ಬಿಟ್ರೆ ನೋಡಿ, ದೇವರು ಹೇಳಿದ ಮಾತು ನೆನಪಾಡ್ಕೊಂಡಿದ್ದಕ್ಕೆ ಆದ ಒಳ್ಳೆ ಪರಿಸ್ಥಿತಿ. ಅದು ಮತನ ಶುರುವಾಗಿ ದೇವತೆಗೆ ದೈತ್ಯರಿಗೆ ಖುಷಿ ಅಂತೂ, ನಮ್ಮ ಹಠ ಗೆದ್ದು ಬಿಡುತ್ತೋ ಅಂತ ಅವರಿಗೆ, ನಮ್ಮ ಹಠ ಗೆದ್ದು ಬಿಡುತ್ತೋ ಅಂತ ಖುಷಿ ಅವರಿಗೆ. ಪರಮಾತ್ಮ ಟಾಸ್ ಗೆದ್ದಾಗ ಏನು ಉಪಯೋಗ ಅದರಿಂದ? ಟಾಸ್ ಗೆಲ್ಲೋದು ಮ್ಯಾಚ್ ಸೋಲೋದು, ಅದಕ್ಕಿಂತ ಟಾಸ್ ಸೋತು ಮ್ಯಾಚ್ ಗೆಲ್ಲೋದು ಭಾರಿ ವಾಸಿ ಅಲ್ವೇ. ಇವತ್ತು ಟಾಸ್ ಗೆದ್ದಾಗ ಆಯ್ತು ಪಾಪ, ಇವತ್ತು ಮುಖ ಸಿಗ್ತಲ್ಲ ಅಂತ ಹೆಡ್ ಅಂಡ್ ಟೈಲ್ ಅಂತೇವಲ್ಲ, ಟಾಸ್ ಹಾಕೋದು ಪರಮಾತ್ಮ ತೋರಿಸಿಕೊಟ್ಟಾಗ ಕಾಣುತ್ತೆ ಕಥೆಯೊಳಗೆ. ಹೆಡ್ ಟೈಲ್ ಅಂದ್ರೆ ಟಾಸ್ ಹಾಕೋತಾರೆ, ಹೆಡ್ ಯಾರು ಹಿಡಿತಾರೆ, ಫೇಸ್ ಯಾರು, ಬಾಲ ಹಿಡಿತಾರೆ. ಅಷ್ಟೇ ಬಂತು ಹೆಡ್ ದೈತ್ಯರಿಗೆ, ಬಾಲ ಇವರಿಗೆ ಪಾಪ. ಆ ಹೊತ್ತಿನಲ್ಲಿ ತಕ್ಷಣ ದೈತ್ಯರಿಗೆ ಭಾರಿ ಖುಷಿ ಪಟ್ಟುಬಿಟ್ರಂತೆ. ಆಮೇಲೆ ಗೊತ್ತಾಯ್ತು ಎಡವಟ್ಟಾಯ್ತು ಅಂತೇಳಿ, ಮಥನ ಮಾಡಿ ಶುರು ಮಾಡಿಬಿಟ್ರಲ್ಲ, ಹಿಂಸೆ ಪಾಪ ವಾಸುಕಿಗೆ, ವಿಷ ಕಾಡ್ತಾ ಇತ್ತಂತೆ. ಅಫೆಕ್ಟ್ ಯಾರಿಗೆ ಆಯ್ತು? ದೈತ್ಯರಿಗೆ, ಅಲ್ಲೇ ಇದ್ದಾರಲ್ಲ ಪಾಪ ಅವರು. ಆ ರೀತಿ ಆದಾಗಾಯ್ತು. ಆಗ ಯಾಕಾರ ಆರಿಸಿಕೊಂಡಿರ್ಬೇಕು, ಮತ್ತೇನಿಲ್ಲ, ಒಂದ್ಸತ್ತೆ ಬ್ಯಾಟಿಂಗ್ ಹಾರಿಸಿಕೊಂಡ ಮೇಲೆ ಕೂದೋಯ್ತು, ನಿರ್ವಾಹ ಇಲ್ಲ, ಇಲ್ಲ ಸೋತಾಗ್ಲೆಕ್ಕ ಅಷ್ಟೇ ಪಾಪ. ನಿರ್ವಾಹ ಎಲ್ಲ ಶುರು ಮಾಡಿಬಿಟ್ರದ್ದು, ಆರಿಸಿಕೊಂಡ್ರೆ ಚೇಂಜ್ ಮಾಡಾಗಿಲ್ಲ. ಇವತ್ತು ಇಂಥ ಕಾಲದಲ್ಲೂ ಕೂಡ ಕೆಲವು ನಿಯಮ ಪಾಲನೆ ಮಾಡ್ತಾ ಇದ್ದಾರೆ, ಏನು ಮಾಡಾಗಿಲ್ಲೇ ಇಲ್ಲ. ದೇವತೆಗಳು ಆರಾಮಾಗಿದ್ದಾರೆ ಪಾಪ, ದೇವತೆಗಳು ಆರಾಮಾಗಿದ್ದಾರೆ. ದೇವರ ಮಾತು ಕೇಳಿದ್ದಕ್ಕೆ ವಿಷದ ಹೆಸರಿಲ್ಲ ಅವರಿಗೆ. ಅದಕ್ಕೆ ಹೇಳ್ತಾರೆ, ಆದದ್ದೆಲ್ಲ ಒಳಿತೆ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ನಮ್ಮ ದೇವರು ಎಷ್ಟು ದೊಡ್ಡ ತತ್ವ ಹೇಳ್ತಾನೆ ಗೊತ್ತಾ? ನಮ್ಮ ಆಯ್ಕೆ ಆಗಬಾರದು, ದೇವರು ಕೊಟ್ಟಿದ್ದನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಇಟ್ಟಂಗೆ ಇರುವೆನು ಹರಿಯೇ, ಮಾ ಫಲೇಶು ಕದಾಶನ, ನಾವು ಸೆಲೆಕ್ಷನ್ ಮಾಡಿಕೊಂಡು ನಮಗೇನು ಗೊತ್ತಿದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಾವೀಗ ಬಂಗಾರದ ವ್ಯಾಪಾರಕ್ಕೆ ಎಂದು ಜನ್ಮದಲ್ಲೇ ಬಂಗಾರ ನೋಡದಿದ್ದ ಕಮ್ಮಾರನ್ನು ಕರ್ಕೊಂಡು ಹೋದ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಕಮ್ಮಾರನ್ನು ಕರ್ಕೊಂಡೋಗಿ ನಾವು ಗೋಲ್ಡ್ ವ್ಯಾಪಾರ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಒಳ್ಳೆಯ ಗೋಲ್ಡ್ ಬ್ಯಾಚ್ ಸ್ಮಿತ್ ಆಗಬಾರದು, ಗೋಲ್ಡ್ ಸ್ಮಿತ್ ಆಗಬೇಕಾದ್ರೆ. ಇವತ್ತಿನ ದಿವಸ ನಾವು ನಮಗೇನು ಬೇಕು ಏನು ಬೇಡ ಅಂತ ಹೇಳಿ ರೋಗಿ ಗೊತ್ತಿದ್ದರೆ ಡಾಕ್ಟರ್ ಹತ್ರ ಯಾಕೆ ಹೋಗ್ತಿದ್ದ ಅವನು? ನನಗೆ ಗೊತ್ತಿಲ್ಲ ಅಂತಾನೆ ಡಾಕ್ಟರ್ ಹತ್ರ ಹೋಗೋದು. ಅದು ಭವರೋಗ ವೈದ್ಯನಾದ ಭಗವಂತನೇ ನಾವು ಬಿಡಬೇಕೇ ಹೊರತು ಚಾಯ್ಸನ್ನ ನಾವು ಕೇಳೋದಕ್ಕೆ ಹೋಗಬಾರದು. ಪರಮಾತ್ಮ ಹೇಳ್ತಾನೆ, ಕೊಟ್ಟಿದ್ದನ್ನು ತಗೊಳ್ಳಿ ಅಷ್ಟೇ. ಕೊಟ್ಟಿದ್ದು ಅಂತ ಯಾಕೆ ಗೊತ್ತಾಗುತ್ತೆ? ಎದುರುಚ್ಛಾ ಲಾಭ ಸಂತುಷ್ಟ, ಅದಾಗಿ ಏನು ಬರುತ್ತೋ ದೇವರು ಕೊಟ್ಟಿದ್ದು ಅಂತ ಅರ್ಥ. ಅದಾಗಿ ಬಂದಿದ್ದೆಲ್ಲ ದೇವರು ಕೊಟ್ಟಿದ್ದು, ನಾವು ತಗೊಳ್ಳೋದೆಲ್ಲ ನಮ್ಮ ಆಯ್ಕೆ. ನಮ್ಮ ಆಯ್ಕೆ ಸೋಲುತ್ತೆ, ದೇವರ ಅನುಗ್ರಹ ಸೋಲೋದಿಲ್ಲ. ಆದ್ದರಿಂದ ತೇನ ತ್ಯಕ್ತೇನ ಪುಂಜೀತಾಹ ಮಾಧ ಕಸ್ಯ ಸಿದ್ಧನಂ ಮಾಡಿಕೊಂಡ್ರು. ಮಸನವಾಯಿತು, ಹೊಸ ಸಮಸ್ಯೆ ಶುರುವಾಯಿತು. ಏನು ಅಂದ್ರೆ ಮಂದರ ಪರ್ವತ ಮುಳುಗಿ ಶುರುವಾಗ್ತಾ ಇದೆ ನೀರಿನೊಳಗೆ. ಅದು ಬಂಗಾರದ ಪರ್ವತ, ಮಂದರ ಪರ್ವತ ಅಂದ್ರೆ ನಿಲ್ಲಕ್ಕಾಗ್ತಾ ಇಲ್ಲ. ತಕ್ಷಣ ದೇವತೆಗಳು ನಾರಾಯಣ ನಾರಾಯಣ ಸ್ತೋತ್ರ ಮಾಡಿದರಂತೆ. ಪರಮಾತ್ಮ ಆಗ ತ್ವಂ ಕಚ್ಛಪಾತ್ಮಾತು ಅಭರಹ, ಕೂರರೂಪವನ್ನು ಧರಿಸಿ ಕೆಳಗಿನಿಂದ ಮೇಲಕ್ಕೆ ಬಂದಂತೆ. ಮಂದರ ಪರ್ವತ ಹೊತ್ತುಕೊಂಡೇ ಮೇಲಕ್ಕೆ ಬರ್ತಾ ಇದ್ದಾನೆ. ಎಷ್ಟು ಅನುಗ್ರಹ ಪರಮಾತ್ಮನು! ಮಂದರ ಪರ್ವತ ಎತ್ತಿ ತಂದವನು ತಾನೆ, ಹೊತ್ತು ನಿಂತವನು ತಾನೆ. ಎರಡು ಮೇಲಿಂದ ಎತ್ತಿದ್ದಾನೆ, ಕೆಳಗಿನಿಂದ ಹೊತ್ತಿದ್ದಾನೆ. ಅದಕ್ಕೆ ಪರಮಾತ್ಮ ನಮಗೆಲ್ಲ ಹಿಂದೆ ಮುಂದೆ ಎಡ ಬಲದಿ ಒಳ ಹೊರಗೆ ಇಂದಿರೇಶನು ತನ್ನವರನು ಎಂದೆಂದು ಸಲಹುವನು, ಆಗಸದವೋ ಎತ್ತ ನೋಡಿದರು. ಬಹಳ ಅಪೂರ್ವವಾದಂತಹ ಸಾಧನೆ ಇಷ್ಟಾಯ್ತು. ಆಗ ಏನಾಯ್ತು ಅಂದ್ರೆ ಪರಮಾತ್ಮರು ಸ್ತೋತ್ರ ಮಾಡಿದರಂತೆ. ಜಗನ್ನಾಥಾಸರು ಬರೀತಾರೆ, ಈ ರೀತಿ ಪರಮಾತ್ಮ ಎತ್ತಿದನಲ್ಲ ಅವನಿಗೆ ಕೂಲಿ ಏನು ಕೊಡೋದು ಈ ಮಧ್ಯೆ ಪರಮಾತ್ಮನಿಗೆ ಅಂತ ಕೇಳಿದರೆ ಎಷ್ಟು ಚೆನ್ನಾಗಿ ಬರೀತಾರೆ. ಏನು ಕೊಡಬೇಡಿ, ಕೊಟ್ಟದನು ಕೈಗೊಂಬ ಅರೆಕ್ಷಣ ಬಿಟ್ಟಗಲ ತನ್ನವರ, ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವತನು, ಬೆಟ್ಟ ಬೆನ್ನೊಳು ಹೊರಿಸಿ ತವರೊಳು ಸಿಟ್ಟು ಮಾಡಿದನೇನು ಹರಿ, ಕಂಗೆಟ್ಟ ಸುರದಿಗೆ ಸುಧೆಯನುಣಿಸಿದ ಮುರಿದನ ಹಿತರನು. ಪರಮಾತ್ಮ ಬೆಟ್ಟ ಬೆನ್ನೆಲು ಹೊರಿಸಿದವರಿಗೆ ಸಿಟ್ಟು ಮಾಡಿಕೊಳ್ಳೋದು ಅಮೃತ ಕೊಟ್ಟನಂತೆ. ಅದಕ್ಕೆ ನಾವು ದೇವರು ಬೆಟ್ಟ ಹೊರಿಸಬಾರದು, ನಮ್ಮ ಭಾರ ಎಲ್ಲ ಹಾಕಿಬಿಟ್ರಾಯ್ತದೆ ದೇವರ ಮೇಲೆ. ಪರಮಾತ್ಮ ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಮೆಚ್ಚಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪರಸ್ಮೈ ಸನ್ನಿವೇದ ಅಂತ ಅರ್ಪಿಸಿಬಿಟ್ರೆ ದೇವರು ಭಾರಿ ಖುಷಿ ಪಡ್ತಾನೆ. ದೇವರು ತಮಾಷೆ ಅಂದರೆ ನಮ್ಮ ಭಾರ ಹೊರಲಕ್ಕೆ ತಯಾರಾಗಿ ನಿಂತಿದ್ದಾನಂತೆ ಪರಮಾತ್ಮ. ನಾವೇ ಹೊತ್ಕೊಳ್ಳೋ ತಯಾರಾಗ್ತೇವೆ ಇದ್ದೇವೆ ಅಂತ ಹೇಳ್ತಾರೆ. ಹಾಗೆ ಮಾಡಬೇಡಿ, ಎಲ್ಲ ದೇವರಿಗೆ ಒಪ್ಪಿಸಿಬಿಡಿ. ಏನೂ ಕೇಳೋದಿಲ್ಲ ಅವನು, ಸುಖವಾಗಿ ಕಮರಕ್ಷಣೆ ಮಾಡ್ತಾನೆ. ಮುಂದೆ ಮಸನ ಕಾರ್ಯ ಶುರುವಾಯಿತು. ಆದರೆ ಎಷ್ಟೊತ್ತು ಮಸನ ಮಾಡಿದ್ರು ಬರೀ ಶಬ್ದ ಆಗ್ತಾ ಇದೆ, ಅವ್ರು ತೇನೇನು ಬರ್ತಾ ಇಲ್ಲ ಸಮುದ್ರದಿಂದ. ಅಷ್ಟೊತ್ತಿಗೆ ಶಬ್ದರು ನಿಂತೋಯ್ತು, ಯಾಕೆ ಎಳೆಯಕ್ಕೆ ಆಗ್ತಾ ಇಲ್ಲ, ಇವ್ರಿಗೆ ಸ್ಟಾಪ್ ಆಗಿಬಿಡ್ತಂತೆ ಪೂರ್ತಿಯಾಗಿ. ಪರಮಾತ್ಮ ನೋಡಿದನಂತೆ, ಇವ್ರ ಕೈಯಲ್ಲಿ ಆಗೋದಿಲ್ಲ ಅಂತ ತೋರಿಸಿಕೊಟ್ಟ. ತಾನು ಬಂದು ಒಬ್ಬೊಬ್ಬರ ಪಕ್ಕದಲ್ಲಿ ಒಂದು ರೂಪದಲ್ಲಿ ನಿಂತನಂತೆ ಪರಮಾತ್ಮ. ಒಬ್ಬೊಬ್ಬರ ಪಕ್ಕದಲ್ಲೇ ಒಂದೊಂದು ರೂಪ ಮಸನ ಮಾಡಿ ಶುರು ಮಾಡ್ತಾ ಇದ್ದಾನೆ. ಆ ರೂಪಕ್ಕೆ ಅಜಿತ ರೂಪ ಅಂತ ಹೆಸರು. ಅಜಿತ ರೂಪ ಅಂದ್ರೆ ಅದೇನು, ಪರಿಜಿತಾದಿ ಅನಂತ ರೂಪ ಅಂತ ಕರಿತೇವಲ್ಲ, ಅಜಿತ ರೂಪ ಅದು. ಅಜಿತ ರೂಪದ ವರ್ಣನೆ ನಾವು ಎಲ್ಲಿ ಕೇಳಿರ್ತೇವೆ ಅಂದ್ರೆ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಶ್ಯಾ ಅಪಾಂಗಲವ ಮಾತ್ರತ ಊರ್ಜಿತ ಆಸ ಸೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾನ್. ದ್ವಾದಶೋತ ಏಳನೇ ಅಧ್ಯಾಯ ಪೂರ್ತಿ ಅಜಿತನಾಮಕ ಭಗವಂತನ ಸ್ತೋತ್ರ. ಆಚಾರ್ಯ ಯಾತಕ ಸ್ತೋತ್ರ ಮಾಡಿದ್ದಾರೆ ಅಂದ್ರೆ, ಮಥನ ಮಾಡಿದ ರೂಪ ಅದು, ಸಮುದ್ರ ಮಥನ ಮಾಡಿದ ರೂಪ. ಆದ್ದರಿಂದ ನಮ್ಮ ಸಂಸಾರ ನಿರ್ವಹಣೆಯನ್ನು ಪರಮಾತ್ಮನೇ ಮಾಡ್ತಾನೆ. ಅನುಸಂಧಾನ ಬರಲಿಕ್ಕೆ ಆ ರೂಪದ ಚಿಂತನೆ ಮುಖ್ಯ. ಅಷ್ಟು ಮಥನ ಮಾಡಿದಾಗ ಆಗ ಬರಲಿಕ್ಕೆ ಶುರುವಾಯ್ತಂತೆ. ನೋಡಿ, ಅರ್ಥ ಆಯ್ತಾ ನಮಗೀಗ? ಮಂದರ ಪರ್ವತ ಎತ್ತಿದವನು ತಾನು, ಊರೂಪಿಂದ ಹೊತ್ತವನು ತಾನು, ಮಥನ ಮಾಡೋನು ತಾನು, ಜೊತೆಗೆ ಮಥನ ತಾನೇ ಮಾಡ್ತಾ ಇದ್ದರೆ ಬರಲಿಕ್ಕೆ ಶುರುವಾಯಿತು. ಮೊದಲು ಬಂದಿದ್ದು ಯಾವುದು ಅಂದರೆ ಕಾಲಕೂಟ ವಿಷ ಬಂತಂತೆ. ಮೊದಲಿಗೆ ಆರಂಭದಲ್ಲಿ ಬಂದಿದ್ದೇ ಕಾಲಕೂಟ ವಿಷ. ನಮ್ಮ ಸಂಸಾರದಲ್ಲೂ ಹಾಗೇನೆ, ಶುರು ಮಾಡದ ಅಂದ್ರೆ ಬರದೇ ಪ್ರಾಬ್ಲಮ್. ಫಸ್ಟ್ ದೇವ್ರಪೂಜೆ ಮಾಡಲಿಕ್ಕೆ ಅಂತ ಹೋದ್ರೆ ಮತ್ತೆ ದೇವರದೇ ಪ್ರಾಬ್ಲಮ್, ಸಾಲಿಗ್ರಾಮನೇ ಇರೋದಿಲ್ಲ ಶುರುವಾಗುತ್ತೆ, ಅಲ್ಲಿಂದ ಪ್ರಾಬ್ಲಮ್ ಶುರು. ಪಾತ್ರೆ ಇರೋದಿಲ್ಲ, ಸಂಜಾನೆ ಕೂತ್ರೆ ಮುದ್ರೆ ಇರೋದಿಲ್ಲ, ಎಲ್ಲ ನೀರು ಬರೋದಿಲ್ಲ. ನಾವೇನ್ ಮಾಡ್ತೇವೆ, ಎಲ್ಲಿ ನಾವು ಮಾಡೋ ಪರಿಹಾರೇನು ಗೊತ್ತಾ, ದೇವ್ರಪೂಜೆ ಡ್ರಾಪ್ ಮಾಡಿಬಿಡ್ತೇವೆ. ಅಷ್ಟವರು ಬೇರೆ ಇದೇನು ಮಾಡೋದೇ ಇಲ್ಲ. ಪರೀಕ್ಷೆಗೆ ಹುಡುಗ ಎಷ್ಟು ಪ್ರಾಬ್ಲಮ್ ಬಂದ್ರೆ ಪರೀಕ್ಷೆ ಡ್ರಾಪ್ ಮಾಡೋಕ್ಕಾಗತ್ತಾ? ಅದನ್ನು ಮಾಡಲೇಬೇಕು. ಭಯಪಟ್ಟಿದ್ದು ಬಿಟ್ಟೇ ಬಿಡ್ತೇವೆ. ಅದು ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಮೊದಲಿಗೆ ವಿಷ ಬರೋದು ಸಾತ್ವಿಕ ಸುಖದ ಲಕ್ಷಣ ಅಂತ ಹೇಳ್ತಾರೆ. ಎತ್ತದಗ್ರೇ ವಿಷಮಿವ ಪರಿಣಾಮೇಹಿ ಅಮೃತೋಪಮಂ. ಮೊದಲಿಗೆ ವಿಷ ಬಂದು ಕೊನೆಗೆ ಅಮೃತ ಬಂದ್ರೆ ಸಾಧನೆ, ಮೊದಲಿಗೆ ಅಮೃತ ಬಂದು ಕೊನೆಗೆ ವಿಷ ಬಂದ್ರೆ ಅದು ಒಳ್ಳೆ ಸುಖ ಅಲ್ಲ ಅಂತ ಕರೀತಾರೆ. ಮೊದಲು ಎಂಜಾಯ್ ಮಾಡೋದು, ಕೊನೆಗೆ ದುಃಖ ಪಡೋದು. ಮೊದಲು ದುಃಖ ಪಡೋದು, ಆಮೇಲೆ ಎಂಜಾಯ್ ಮಾಡೋದು. ಇವತ್ತು ಮೊದಲು ಕಾಲಕೂಟ ವಿಷ ಬಂತು, ಅದನ್ನು ಯಾರು ಕುಡಿಯಬೇಕು ಅಂತ ಪ್ರಶ್ನೆ ಶುರುವಾಯಿತು. ಹೇಗೆ ನಾಶ ಮಾಡಬೇಕಾದ್ರೆ ಸುಮ್ಮನೆ ಇಟ್ಟುಬಿಡಿ ಅಂದ್ರೆ ಸಾಧ್ಯ ಇಲ್ಲ. ಇಟ್ಟಲ್ಲೇ ನಾಶ ಮಾಡುತ್ತಂತೆ ಜಗತ್ತನ್ನು. ಕದಾ ಜಗದ್ರಾಸಿ ವಿಷಂ ಸಮುತ್ಥಿತಂ, ಜಗತ್ತನ್ನೇ ನಾಶ ಮಾಡತಕ್ಕಂತಹ ತೀಕ್ಷ್ಣವಾದ ವಿಷ ಅದು ಕುಡಿಬೇಕಾಗಿಲ್ಲ, ಸಾಯ್ಬೇಕಾದ್ರೆ ಇದ್ರೆ ಸಾಕತ್ತೆ ಸತ್ತು ಹೋಗ್ತಾನೆ. ಇದ್ರೆ ಸಾಕು ಅಂತ ವಿಷ ಏನ್ ಮಾಡಬೇಕದನ್ನ ಡೆಸ್ಟ್ರಾಯ್ ಮಾಡಬೇಕದನ್ನ. ನಮಗೆ ಡೆಸ್ಟ್ರಾಯ್ ಮಾಡೋ ಸುಲಭ ಅಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಇವತ್ತಿನ ದಿವಸ ಪ್ಲಾಸ್ಟಿಕ್ನ ಬಗ್ಗೆ ದೊಡ್ಡ ಗಲಾಟೆ ನಡೀತಾ ಇದೆ, ಡೆಸ್ಟ್ರಾಯ್ ಮಾಡಕ್ ಬರ್ತಾ ಇಲ್ಲ, ಅದನ್ನ ಕಂಡು ಹಿಡಿದ್ಬಿಟ್ಟು ಡೆಸ್ಟ್ರಾಯ್ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಉಪಯೋಗಿಸ್ಬೇಡಿ ಉಪಯೋಗಿಸ್ಬೇಡಿ, ಅನೇಕರಿಗೆ ಗೊತ್ತಿಲ್ಲ ಈ ಪ್ರಸಂಗ ಬಂತು ಅಂತ ಹೇಳ್ತೇನೆ. ಎಲ್ಲೋ ಹೋಗ್ತಿರ್ತಾರೆ, ತಿಂಡಿ ತಿಂದು ಬಿಡ್ತಾರೆ, ಪ್ಲಾಸ್ಟಿಕ್ ಎಲ್ಲ ಕೊಟ್ಟಿರ್ತಾರೆ, ಬಿಸಾಕಿ ಬಿಡ್ತಾರೆ. ಪಾಪ ಹಸುಗಳೆಲ್ಲ ಬರುತ್ತೆ, ಅದು ತಿಂದು ಬಿಡುತ್ತೆ. ಪ್ಲಾಸ್ಟಿಕ್ ಸಮೇತ ತೆಕ್ಕೊಳ್ಳೋಕೆ ಬರ ಕೈಯಲ್ಲಿ ತೆಕ್ಕೊಳ್ಳೋಕೆ ಬರೋದಿಲ್ಲ, ತಿಂದು ಬಿಡುತ್ತೆ. ಆಮೇಲೆ ಅದು ವಿಷ ಆಗುತ್ತೆ, ಅದು ಪಾಪ ಸತ್ತು ಹೋಗ್ಬಿಡುತ್ತೆ. ಇವನು ಮಾಡಿದ್ದು ತಿಂದು ಹಾಕಿ ಬಿಸಾಕಿದ್ದು ಮಾಡಿದ ಪರಿಣಾಮ ಗೋಹತ್ಯಾ ದೋಷ ಬಂತವನಿಗೆ. ಗಂಗರಲ್ಲಿ ಬಿಸಾಕ್ತಾರಲ್ಲ, ತುಂಬಾ ಅಪಾಯ ಉಂಟು ಅದರಿಂದ. ಎಷ್ಟೋ ಪ್ರಾಣಿಗಳು ಆ ರೀತಿ ಸಾಯ್ತಾ ಇದೆ ಪಾಪ. ಈಗ ಈ ಜನ ಎಚ್ಚೆತ್ಕೊಂಡಿದ್ದಾರೆ, ಸತ್ತಾಗಿದೆ ಎಷ್ಟೋ ಜನಗಳಿಗಾಗಿ. ಅಂದ್ರೆ ನಮ್ಮ ನಿತ್ಯ ಜೀವನದ ಡಿಸಿಪ್ಲಿನ್ ಕೂಡ ಇವೆಲ್ಲ ಬೇಕಾಗುತ್ತೆ. ಭಾಗವತಾದಿಗಳು ಜೀರ್ಣವಾಗದ ಪದಾರ್ಥ ಅದು ಪಾಪ. ಹಸುಗಳು ತಿಂದು ಪ್ರಾಣಿಗಳು ತಿಂದು ಎಷ್ಟನ ಸತ್ತು, ಎಷ್ಟೋ ಜನ ಹಸುಗಳಿಗೆ ಏನೋ ಆಗಿದೆ ಅಂತ ತೆಗೆದು ನೋಡಿದರೆ ಪ್ಲಾಸ್ಟಿಕ್ ಚೀಲಗಳ ರಾಶಿ ಅಂತ ಒಳಗಡೆಗೆ ಪಾಪ. ಆಹಾರ ಜೀರ್ಣ ಆಗುತ್ತೆ, ಪ್ಲಾಸ್ಟಿಕ್ ಜೀರ್ಣ ಆಗೋದಿಲ್ಲ. ಇದು ಸಮಸ್ಯೆ, ಈ ಕ್ಯಾನ್ಸರ್ ಮೊದಲಾದ ಬರೋದು ಅದೇ ಕಾರಣ. ಪ್ಲಾಸ್ಟಿಕ್ ಅಂಬೋದನ್ನು ವಿಚಿತ್ರ ವಿಷ ಅಂತ ಕರೆದಿದ್ದಾರೆ. ಈ ಒಂದು ಸತ್ಯ ಸೈನಿಕರಿಗೆ ಯಾರೋ ಕೊಟ್ಟರಂತೆ, ಒಳಗೆ ಸೈನಿಕರಿಗೋಸ್ಕರವಾಗಿ ಪ್ಲಾಸ್ಟಿಕ್ನಲ್ಲಿ ಪ್ಯಾಕ್ ಮಾಡಿದ ಫುಡ್ ಕೊಟ್ಟರಂತೆ. ಆ ಫುಡ್ ಅನ್ನು ಅಷ್ಟೆಲ್ಲ ತಿಂದ್ರಂತೆ. ಎಷ್ಟು ತಮಾಷೆ ಅಂದರೆ